ಕನಸು. ದಶರಥ ರಾಜ ದಕ್ಷಿಣ ದಿಕ್ಕಿಗೆ ಹೋದಂತ ಕನಸು, ಮೈಯೆಲ್ಲ ಎಣ್ಣೆ ಹಚ್ಚಿಕೊಂಡು ಹೋದಂತ ಕನಸು. ಆತ ಹೇಳ್ತಾನೆ, ಏಳು ಹೊತ್ತಿಗಾಗಲಿ ಅನಿಸಿತ್ತಂತೆ, ಏನೋ ತಂದೆಗೆ ಅಪಾಯ ಆಗಿದೆ ನೋಡಿ. ನಮ್ಮ ಸಕಲ ಶಾಸ್ತ್ರ ವಾಲ್ಮೀಕಿ ರಾಮಾಯಣದಲ್ಲೂ ಕಂಡಂತ ಸತ್ಯ, ಏನೋ ಅಪಾಯದ ಸೂಚನೆ ಇದೆ ಅಂತೆ. ಸ್ವಲ್ಪ ಕಡಲೆ ಕೆದ್ದು ಬರ್ತಾ ಬಂದು ನೋಡ್ತಾನೆ, ಮುಂದೆ ನೋಡೋ ಗೊತ್ತಲ್ಲ ಸತ್ತೋಗಿದ್ದಾನಾಗ್ಲಿ. ದಶರಥ ರಾಜ ಅಲ್ಲಿ ಸಾಯ ಹೊತ್ತಿ ಸರಿ ಸೂಚನೆಯಾಗಿ ಈತನಿಗೆ ಅಶಕನ ಕಂಡುಬಿಟ್ಟಿದೆ ಆಗ್ಲೇನೆ. ನಿಜವಾದ ಆಶ್ಚರ್ಯ, ನಾವು ಹೊರಗೆ ನಂಬುತ್ತೇವೋ ಬಿಡ್ತೇವೋ ಎಂಬುದೆಲ್ಲ ಮಾತಾಡೋ ಅಭ್ಯಾಸ ಮಾಡದೇನೆ, ಮನಸ್ಸಿನಲ್ಲೇ ಯೋಚನೆ ಮಾಡೋ ಅಭ್ಯಾಸ ಮಾಡಿದರೆ ನಮ್ಮ ಎಂಥ ಸಾಮಾನ್ಯನ ಜೀವನದಲ್ಲೂ ಕೂಡ ಅಸಾಮಾನ್ಯವಾದ ಘಟನೆ ನಡೀತಾ ಹೋಗುತ್ತೆ ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡಿರಲಾದ್ರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಯೋಚನೆ ಮಾಡಿದರೆ ಸಾಮಾನ್ಯವಾದ ನಿತ್ಯ ಜೀವನದಲ್ಲೂ ಕೂಡ ಅಸಾಮಾನ್ಯವಾದ, ಸಾಮಾನ್ಯವಾಗಿ ಬೇರೆ ಒಂದು ಮೂಲಗಳಿಂದ ವಿವರಣೆ ಕೊಡಲಿಕ್ಕೆ ಅಸಾಧ್ಯವಾದಂಥ ಅನುಭವಗಳನ್ನು ನಾವು ಕಾಣುತ್ತೇವೆ. ಅರ್ಜುನ ಅದನ್ನೆಲ್ಲ ನೋಡಿ ಮಾತಾಡ್ತಾನೆ, ನಾನು ದುಷ್ಟಕನಗಳನ್ನು ಕಂಡಿದ್ದೇನೆ ಕೃಷ್ಣ, ಮುಂದೆ ಅನರ್ಥವಾಗ್ತಾ ಇದೆ. ಸತ್ಯವಾದ ಮಾತು ಯಾತಕ್ಕೆ ಗೊತ್ತಾ, 18 ದಿವಸಕ್ಕೆ ಎಷ್ಟನ ಸಾಯ್ತಾರೆ ಯೋಚನೆ ಮಾಡಿ. 18 ದಿವಸಕ್ಕೆ ಅರ್ಜುನನಿಗೂ ಕೂಡ ಮಕ್ಕಳು ಉಳ್ಕೊಂಡಿಲ್ಲ, ಆತನ ಬಂಧುಗಳು ಉಳ್ಕೊಂಡಿಲ್ಲ, 5 ಜನ ಪಾಂಡವರು ಸಾತ್ಯಕ್ಕೆ ಬಿಟ್ಟರೆ ಗುಂಪಿನಲ್ಲಿ ಯಾರೂ ಉಳ್ಕೊಂಡಿಲ್ಲ ಅಂದ್ರೆ ಆತ ಕಂಡ ಶಕನ ಸರಿಯಾದ ಶಕನ ತಪ್ಪಶಕನ ಅಲ್ಲ. ಮುನ್ಸೂಚನೆ ಸರಿಯಾಗಿ ಆತನೇ ಬಂದಿದೆ ಈಗಾಗಲೇ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅರ್ಜುನ ಇಷ್ಟೆಲ್ಲ ಮಾತಾಡ್ತಾ ಮಾಡ್ತಾ ಕೃಷ್ಣನ ಮುಂದೆ ಹೇಳ್ತಾನೆ, ಇದೆಲ್ಲ ಒಟ್ಟು ಸಾರಾಂಶ ಏನೀಗ, ನನ್ನ ದೇಹದಲ್ಲಿ ಹೀಗಾಗ್ತಾ ಇದೆ, ದುಷ್ಟಕನಲ್ಲಿ ಕಾಣ್ತಾ ಇದೆ, ಗಾಂಡಿವ ಜಾರ್ತಾ ಇದೆ, ಇವೆಲ್ಲ ಆಗ್ತಾ ಇದೆಯಲ್ಲ, ಇದರ ಮುನ್ಸೂಚನೆ ಏನಿರಬಹುದು? ತಕ್ಷಣ ಅರ್ಜುನ ಹೇಳ್ತಾನೆ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಇದು ಆತನ ಮಾತು ಅಂದ್ರೆ ಶ್ರೇಯಸ್ ಆಗ್ತಾ ಇಲ್ಲ ಅಂತ ಅರ್ಥ. ಇಷ್ಟೆಲ್ಲದರ ಒಟ್ಟ ಅಭಿಪ್ರಾಯ ಏನು ಅಂದ್ರೆ ಶ್ರೇಯಸ್ ಆಗ್ತಾ ಇಲ್ಲ ಅಂತ ಅರ್ಥ. ಮೊನ್ನೆ ಹೇಳಿದ್ದೇನೆ, ಶ್ರೇಯಸ್ಸು ಅನ್ನೋ ಶಬ್ದವನ್ನ ಬರೀ ಒಳ್ಳೆಯದು ಅಂತ ಟ್ರಾನ್ಸ್ಲೇಟ್ ಮಾಡಿದ್ರೆ ಭಾರಿ ತಪ್ಪದು. ಶ್ರೇಯಸ್ಸು ಅನ್ನೋ ಪದ, ಪ್ರೇಯಸ್ಸು ಅನ್ನೋ ಪದ ಕಠೋಪನಿಷತ್ತಿನಲ್ಲಿ ಬಳಕೆಯಾದಂಥ ಪದಗಳು, ಉಪನಿಷತ್ತಿನ ಪದಗಳು. ಉಪನಿಷತ್ತಿನ ಪದಗಳನ್ನ ಗೀತೆಗೆ ನಾವು ಹೊಂದಿಸಬೇಕಂತ ಯಾರು ಕೇಳಿದರೆ ಭಗವದ್ಗೀತೆ ಪರಿಚಯ ಇಲ್ಲ ಅಂತ ಅರ್ಥವ್ರಿ. ಭಗವದ್ಗೀತೆ ಏನು ಗೊತ್ತೇನು? ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಗೀತೋಪನಿಷತ್ಸು ಅಂತ ಭಗವದ್ಗೀತಾಸು ಉಪನಿಷತ್ಸು, ಭಗವದ್ಗೀತೆ ಉಪನಿಷತ್ತು, ಕಠೋಪನಿಷತ್ತು ಉಪನಿಷತ್ತು. ಉಪನಿಷತ್ತುಗಳ ಪರಿಭಾಷೆಯನ್ನ ಉಪನಿಷತ್ತಾದ ಗೀತೆಗೆ ಅನ್ವಯಿಸಿ ಇನ್ಯಾವುದಕ್ಕೆ ಅನ್ವಯಿಸಬೇಕು ನಾವಾಗ, ಅಂದ್ರೆ ಟೆಕ್ನಿಕಲ್ ಟರ್ಮ್ ಅದು. ಉಪನಿಷತ್ತಿನ ಪದಗಳನ್ನು ಉಪನಿಷತ್ತಿಗೆ ಪದಗಳ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಶ್ರೇಯಸ್ಸು ಅನ್ನೋ ಪದ ಹಾಕಿ ಅನೇಕರಿಗೆ ಪ್ರಶ್ನೆ ಬರುತ್ತ, ಉಪನಿಷತ್ತು ಅಂದ್ರೆ ಏನರ್ಥ? ಅದಕ್ಕೆ ಉಪನಿಷತ್ತು ಅಂದ್ರೆ ಏನು, ಉಪನಿಷತ್ತು ಏನದಕ್ಕ? ಅದಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಅದರ ಹೊರಗಿನ ಅರ್ಥ ಹತ್ರ ಕೂತ್ಕೊಂಡು ಕೇಳೋ ವಿದ್ಯೆ ಅಂತ ಅರ್ಥ. ಉಪನಿಷತ್ತು ಉಪನಿಷಣ್ಣನಾಗಿ ಕೇಳ್ತಕ್ಕಂಥ ವಿದ್ಯೆ ಅಂದ್ರೆ ಹತ್ರ ಕೂತ್ಕೊಂಡು ಹೋಗೋ ವಿದ್ಯೆ ಅಂದ್ರೆ ಏನು? ಅದ್ರ ಹೊರಗಿನ ಅರ್ಥ ಇಷ್ಟೇ, ಹತ್ರ ಕೂತ್ಕೊಂಡು ಹೋದ ವಿದ್ಯೆ. ಅದು ಒಳಗಿನ ಅರ್ಥ ಏನು ಅಂದ್ರೆ ಹತ್ರ ಕೂತ್ಕೊಂಡು ಹೋಗೋ ವಿದ್ಯೆ ಅಂದ್ರೆ ಹತ್ರ ಬಾ ಅಂತ ಹೇಳ್ತಾರೆ. ರಹಸ್ಯ ಹೇಳ್ಬೇಕಾದ್ರೆ ಹತ್ರ ಇನ್ನೂ ಹತ್ರ ಬಾ ಇನ್ನೂ ಹತ್ರ ಬಾ ಅಂತ ಹೇಳ್ತಾರೆ. ಅಂದ್ರೆ ರಹಸ್ಯ ವಿದ್ಯೆ ಅಂತ ಅರ್ಥ. ಹತ್ರ ಕೂತ್ಕೊಂಡು ಹೊರಗಿನ ಭಾಗ. ಶಿಷ್ಯರನ್ನ ಸಂಸ್ಕೃತದಲ್ಲಿ ಅಂತ್ಯವಾಸಿಗಳು ಅಂತ ಕರೀತಾರೆ. ಅಂತ್ಯವಾಸಿಗಳು ಅಂತೆ ಅಂದ್ರೇನು? ಸಮೀಪದಲ್ಲಿ ವಾಸ ಇದ್ದು ಕೇಳೋರು ಅಂತ ಅರ್ಥ. ಗುರುಗಳ ಹತ್ರ ಇದ್ದು ಕೇಳೋರಿಗೆ ಅಂತ್ಯವಾಸಿಗಳು ಅಂತ ಕರೀತಾರೆ. ಇವತ್ತು ದೂರವಾಸಿಗಳೇ ಜಾಸ್ತಿ, ಅಂತ್ಯವಾಸಿಗಳು ಪ್ರಶ್ನೆ ಬರೋದಿಲ್ಲೇ. ಇವತ್ತು ದೂರ ಮನಸ್ಸಲ್ಲೂ ದೂರ, ಇದರಲ್ಲೂ ದೂರ ಇರ್ತಾರೆ. ಹತ್ರ ಇರಬೇಕು ಅಂದ್ರೆ ಏನರ್ಥ? ಗುರುಕುಲದಲ್ಲೇ ಇರೋದು, ಅಲ್ಲೇ ವಾಸ ಮಾಡೋದು, ಗುರುಗಳು ಸುತ್ತಮುತ್ತನೇ ಓಡಾಡಿಕೊಂಡಿರೋದು, ಅವ್ರ ಬಾಯಿಂದ ಬಂದ ಮಾತು ಅವರ ನಡೆ ಎರಡನ್ನೂ ನೋಡ್ತಾನಲ್ಲ, ಸರಿಯಾಗಿ ಅರ್ಥ ಆಗುತ್ತೆ ಅಂತ ಅರ್ಥ. ಅಂತ್ಯವಾಸಿಗಳು ಅಂತ ಕರೆಯೋ ಪದ ಇವ್ರಿಗೆ ಅರ್ಥ ಮಾಡಿಕೊಂಡ್ರೆ ಉಪನಿಷತ್ತು ಅನ್ನೋ ಪದ ಅರ್ಥ ಆಗುತ್ತೆ. ಅಂದ್ರೆ ಪ್ರತಿಯೊಂದು ವೇದಕ್ಕೂ ಉಪನಿಷತ್ತು ಇರುತ್ತೆ, ಪ್ರತಿಯೊಂದು ವೇದಕ್ಕೂ ಉಪನಿಷತ್ತು ಉಂಟು. ಗೀತೆಯನ್ನು ಉಪನಿಷತ್ತು ಅಂತ ಕರೀತಾರಲ್ಲ, ಇದಕ್ಕೆ ಯಾವ್ದು ವೇದ ಹಾಕಿದ್ರೆ? ಗೀತೆ ಉಪನಿಷತ್ತು ಆಗಬೇಕಾದ್ರೆ ಇದಕ್ಕೊಂದು ಋಗ್ವೇದ ಇದೆ, ಇವತ್ತು ಅದಕ್ಕೆ ಉಪನಿಷತ್ತಿದೆ. ಐತರೇಯ ಉಪನಿಷತ್ತು, ಋಗ್ವೇದದ ಉಪನಿಷತ್ತು, ಸಾವುವೇದಕ್ಕೆ ಉಪನಿಷತ್ತಿದೆ, ಈಶಾವಾಸ್ಯ ಉಪನಿಷತ್ತಿದೆ, ಯಜುರ್ವೇದದ ಉಪನಿಷತ್ತು ಅದು. ಅದು ಪ್ರತಿಯೊಂದು ಉಪನಿಷತ್ತಿಗೂ ಕೂಡ ಒಂದು ಮೂಲವಾಗಿ ವೇದ ಇರಲೇಬೇಕು. ಇದು ಅಪೌರುಷೇ ಅದು ಅಪೌರುಷೇ ಇವೆ. ಉಪನಿಷತ್ತು ಅಂದ್ರೆ ಯಾವ ವೇದದ ಉಪನಿಷತ್ತು ಅಂತ ಕರೀತಾರೆ. ಭಗವದ್ಗೀತೆ ಉಪನಿಷತ್ತು ಅಂದ್ರೆ ಯಾವ ವೇದದ ಉಪನಿಷತ್ತು ಅದು? ಅದಕ್ಕೆ ಹೇಳ್ತಾರೆ ಮಹಾಭಾರತವೇ ವೇದ, ಅದರ ಉಪನಿಷತ್ತೇ ಭಗವದ್ಗೀತೆ ಅಂತ ಕರೆದು. ಮಹಾಭಾರತ ವೇದ, ಅದರ ಸಾರವೇ ಉಪನಿಷತ್ತೇ ಭಗವದ್ಗೀತೆ. ಮಹಾಭಾರತನ ವೇದ ಅಂತ ಯಾರು ಕರೆದ್ರು ಅಂತ ಯಾರಾದ್ರೆ ಕೇಳಬಹುದು. ವೇದ ಅಂತ ಯಾರು ಕರೆದ್ರು? ಮಹಾಭಾರತವೇ ಕರೀತಾ ಇದೆ. ಅದೇನು ಗೊತ್ತೇನು? ಭಾರತಂ ಪಂಚಮೋ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ನಾಲ್ಕು ಅಪೌರುಷೇಯ ವೇದಗಳಾದರೆ ಐದನೆಯ ವೇದ, ಪೌರುಷೇಯವಾದ ವೇದ ಸ್ವತಃ ವೇದ ಪ್ರತಿಪಾದ್ಯನಾದ ಭಗವಂತ ವ್ಯಾಸರೂಪದಿಂದ ರಚನೆ ಮಾಡಿದ ಮಹಾಭಾರತ ಇದೆಯಲ್ಲ, ಅದನ್ನ ಪಂಚಮ ವೇದ ಅಂತ ಕರೆದು ಅದನ್ನ ಕಾರ್ಷ್ಣವೇದ ಅಂತ ಕರೀತಾರೆ. ಕಾರ್ಷ್ಣವೇದ ಏನು? ಕಾರ್ಷ್ಣವೇದ ಅಂದ್ರೆ ಏನು? ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣ, ಕೃಷ್ಣ ದ್ವೈಪಾಯನರು, ವೇದವ್ಯಾಸ ದೇವರು, ಅವರು ಬರೆದ ವೇದವಲ್ಲ, ಅದಕ್ಕೆ ಕಾರ್ಷ್ಣವೇದ ಅಂತ ಅದಕ್ಕೆ ಹೇಳ. ಅಂದ್ರೆ ಮಹಾಭಾರತ ವೇದವಾದ್ದರಿಂದ ಭಗವದ್ಗೀತೆ ಅದರ ಉಪನಿಷತ್ತು. ಉಪನಿಷತ್ತಿನೊಳಗೆ ವೇದದ ಸಾರವೆಲ್ಲ ಇರುತ್ತೆ. ಮಹಾಭಾರತದ ಉಪನಿಷತ್ತಾದ ಭಗವದ್ಗೀತೆಯೊಳಗೆ ಮಹಾಭಾರತದ ಸಾರವೆಲ್ಲ ತುಂಬಿಕೊಂಡಿದೆ. ಈ ಉಪನಿಷತ್ತಿಗೆ ಉಪನಿಷತ್ತಿನ ಮಾತನ್ನೇ ಅರ್ಥ ಮಾಡಿಕೊಂಡ್ರೆ ಶ್ರೇಯಸ್ಸು ಅನ್ನೋ ಪದ ಬಂತ. ಮೊದಲೇ ಹೇಳಿದೆ, ನಚಿಕೇತ ಯಮದೇವರನ್ನ ಸಮೀಪಿಸಿದ್ದಾನೆ. ನಚಿಕೇತನ ಕಥೆ ಅಲ್ಲಿ, ಅರ್ಜುನನ ಕಥೆ ಇಲ್ಲಿ. ನಚಿಕೇತನ ತಂದೆ ಉದ್ದಾಲಕರು ಏನ್ ಮಾಡಿದ್ರಂತೆ, ದಾನ ಕೊಡ್ತಾ ಇರ್ತಾರೆ, ಸಾಕಷ್ಟು ಹಸುಗಳನ್ನ ದಾನ ಕೊಡ್ತಾ ಇರ್ತಾರೆ. ಮಗ ನಚಿಕೇತ ನೋಡ್ತಾ ಇರ್ತಾನೆ, ಆ ಹಸುಗಳು ದಾನ ಕೊಟ್ಟಿದ್ದು ಖುಷಿಯಾಗುತ್ತೆ ಅವನಿಗೆ. ಆದರೆ ಹಸುಗಳು ಹೇಗಿದ್ದು ಅಂತ ಗೊತ್ತೇ ನಾವು. ಎಲ್ಲ ಕೂಡ ದುಗ್ಧ ದೋಹಾಹ, ಏರು ಹಾಲು ಕೊಡೋ ಸ್ಥಿತಿಯಲ್ಲೂ ಇಲ್ಲ, ಹುಲ್ಲು ತಿನ್ನೋ ಸ್ಥಿತಿಯಲ್ಲೂ ಇಲ್ಲ, ನೀರು ಕುಡಿಯೋ ಸ್ಥಿತಿಯಲ್ಲೂ ಇಲ್ಲ. ಹಣ್ಣು ಅಷ್ಟು ವೃದ್ಧವಾಗಿರ್ತಕ್ಕಂಥ ಗೋವುಗಳು ಪೀತೋದಕಾಹ ಅಂತ ಕರೀತಾರೆ. ಅದನ್ನ ಇನ್ ಮುಂದೆ ನೀರು ಕುಡಿಯೋ ಸ್ಥಿತಿ ಆ ಸ್ಥಿತಿಯಲ್ಲಿ ಇದ್ವಂತೆಲ್ಲ ದಾನ ಮಾಡ್ತಾ ಇದ್ದಾನೆ. ಮಗನಿಗೆ ತುಂಬಾ ಬೇಸರವಾಯ್ತಂತೆ, ಅಪ್ಪ ಏನ್ ಹೀಗೆ ಮಾಡ್ತಾ ಇದೆಯಲ್ಲ, ಇವತ್ತು ದಾನ ಕೊಡಬೇಕಾದ್ರೆ ಹಾಗೆ ಹರಿದು ಬಟ್ಟೆ ದಾನ ಕೊಟ್ಟರೆ ಹಾಗಾಗುತ್ತಷ್ಟೇ, ಆ ರೀತಿ ಕೊಟ್ಟರೆ ಸಾಧ್ಯ ಉಂಟೇನು? ಸಾಧ್ಯ ಇಲ್ಲ, ಇದು ಯಾಕೆ ಕೊಡ್ತೀರಿ ಅಂತ ಕೇಳಿದ್ದಾನೆ. ಉದ್ದ ಆಲಕರೆ ಯಾತಕ್ಕೂ ಸಿಟ್ಟು ಬಂದ್ಬಿಡ್ತು, ವಾತಾಡಲಿಕ್ಕೆ ಹೋಗಲಿಲ್ಲ ಅವರು, ಸುಮ್ಮನೆ ಇದ್ರು. ಕೇಳಿದ, ಅಪ್ಪ ನನ್ನ ಯಾರಿಗೆ ಕೊಡ್ತೀಯ ಅಂತ ಕೇಳಿದ್ ನನ್ನ ಯಾರಿಗೆ ಕೊಡ್ತೀಯ? ಮೃತ್ಯುವೇ ದದಾಮಿ, ಮೃತ್ಯು ಕೊಟ್ಟು ಬಿಡ್ತೇನೆ ಅಂತ ಹೇಳಿ. ಮೃತ್ಯು ಕೊಟ್ಟು ಬಿಡ್ತೇನೆ ಅದು ಸತ್ತೋಗು ಅಂತ ಅರ್ಥ. ಎಂಥ ಭಕ್ತ ಮಗ ಅಂತ ಕೇಳಿದರೆ ಹೊರಟೇ ಬಿಟ್ಟಂತೆ, ಪ್ರಾಣ ಬಿಟ್ಟು ಹೊರಟೇ ಬಿಟ್ಟ, ಯಮಲೋಕಕ್ಕೆ ಹೊರಟು ಬಿಟ್ಟು. ಯಮದೇವರು ಇರಲಿಲ್ಲ ಅಲ್ಲಿ, ಯಮಲೋಕಕ್ಕೆ ಹೋದ, ಯಮದೇವರು ಇರಲಿಲ್ಲ. ದಾರಿಯಲ್ಲಿ ಕುತ್ಕೊಂಡ, ಮನೆಯಲ್ಲಿ ಬಾಗಿಲಲ್ಲಿ ಕುತ್ಕೊಂಡ, ಶ್ಯಾಮಲಾದೇವಿ ಬಂದು, ಯಮದೇವರ ಹೆಂಡತಿ ಬಂದ್ರಂತೆ. ಬಾ ಹುಡುಗ, ಬಾ ಒಳಗೆ ಬಾ ಒಟ್ಟು ಅಂತ ಕರೆದ್ರ. ಅಂತ ಹೇಳ್ತಾರೆ, ಒಳಗೆ ಬರೋದಿಲ್ಲ ಅಂತ ಹೇಳಿ, ಒಳಗೆ ನಾನು ಬರೋದಿಲ್ಲ. ಯಾತಕ್ಕೆ? ಯಮದೇವರು ನೋಡಕ್ಕೆ ಬಂದಿದ್ದೇನೆ. ಎಂತ ಧೈರ್ಯ ಆತರೆ, ಯಮದೂತರ ಕಂಡ್ರೆ ಹೆಸರು ಕೆಳಗೆ ಓಡೋಗ್ತಾನೆ ಮನುಷ್ಯ. ಯಮದೇವರು ನೋಡಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾನೆ. ಯಮದೇವರು ನೋಡ್ಬೇಕಾಗಿದೆ ನಾನೀಗ, ಒಳಗೆ ಬಾ, ಹೇಗಿದ್ರೆ ನೋಡಬಹುದು, ಅವ್ರಿಗೂ ಎಲ್ಲ ಹೋಗಿದ್ದಾರೆ, ಆದ್ರಿಂದ ಬರ್ತಾರೆ ಬಾ ಅಂತ ಕರೆದ್ರೆ. ಏನಾರು ತಗೊಳ್ಬಾ, ಸ್ವಲ್ಪ ನೀರು ಕೊಡ್ತೇನೆ, ಆಹಾರ ಕೊಡ್ತೇನೆ, ತಗೊಳ್ಬಾ ಅಂತ ಕೇಳಿದ್ರೆ, ಇಲ್ಲ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ, ನಾನು ತಗೊಳ್ಳೋದಿಲ್ಲ, ನಾನು ಕಾಯ್ತೇನೆ ಅವ್ರು ಬರೋವರೆಗೂ ಕೂಡ. ಇಲ್ಲಿ ಗಮನಿಸಬೇಕು ನಾವು, ಅರ್ಜುನನ ಮನೋಭಾವ, ನಚಿಕೇತನ ಮನೋಭಾವ ಒಂದೇ ರೀತಿಯಾಗಿದ್ದಕ್ಕೆ ಭಗವದ್ಗೀತೆ ಕೇಳೋ ಯೋಗ ಈತನಿಗೆ ಬರ್ತಾ ಇತ್ತು. ಆಗ ಹೇಳಿದನಂತೆ, ನಾನು ಕೊಡ್ತೇನೆ ತಗೊಂತ, ಇಲ್ಲ ನೀವು ಕೊಟ್ಟರೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟೆ. ಆಗ ಹೇಳಿದ್ರಂತೆ ಶ್ಯಾಮಲಾದೇವಿ, ಎಲ್ಲ ಎಂಥ ವ್ಯಕ್ತಿ ನೀನೀಗ, ಹಾಗೆಲ್ಲ ಮಾಡಬಾರದು, ತಗೋ ತಗೋ ಅಂದ್ರೆ ಇಲ್ಲ ನಾನು ತಗೊಳ್ಳೋದಿಲ್ಲ. ಮೇಲೋಡಿ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ, ಯಾಕೆ ತಗೊಳ್ಳಿಲ್ಲ ನಚಿಕೇತ ಅಂತ ಪ್ರಶ್ನೆ, ಯಾಕೆ ತಗೊಳ್ಳಿಲ್ಲ? ಅನೇಕ ಅರ್ಥ ಬರೀತಾರೆ ಗೊತ್ತಾ, ಯಜಮಾನರ ಮನೆಯಲ್ಲಿಲ್ಲ, ಹೆಂಡತಿ ಮನೆಯಲ್ಲಿದ್ದಾಳೆ, ಅವಳು ಕೊಟ್ಟರೆ ಏನು ತಗೊಳ್ಬಾರದು, ಅದು ತಗೊಳ್ಳಿಲ್ಲ, ತಪ್ಪು ಇದು. ಹಾಗಾಗಿದ್ರೆ ಕೆಲಸ ವ್ಯವಹಾರ ಸ್ಟಾಪ್ ಆಗಿಬಿಡುತ್ತೆ ಅಷ್ಟೇ. ಅಂದ್ರೆ ಹೆಂಡತಿ ಮೊದಲೇ ಹೆಂಗಸರು ಬೈತಾರೆ, ಗಂಡಸರಿಗೆ ಏನು ನಮ್ಮನ್ನು ಬೈತಾರೆ ಅಂತ ಇನ್ನೂ ಬೈದಾಗಾಯ್ತಾರೆ. ಅವ್ರು ಕೊಟ್ಟರು ನೀರು ತಗೋಬಾರ್ದು ಹಾಗಿದ್ರೆ, ಅವ್ರು ಕೊಟ್ಟರು ಏನು ತಗೊಳ್ಳೇಬಾರ್ದು ಹಾಗಿದ್ರೆ ಅಪಾರ್ಥವಾಗುತ್ತೆ. ಅಂದ್ರೆ ಶಾಸ್ತ್ರ ಓದೋದು ಸಾಮಾನ್ಯ ಅಲ್ಲ, ಅಪಾರ್ಥ ಮಾಡಿಕೊಂಡು ಓದಿ ಓದಿನೇ ಜನಗಳು ಅದನ್ನ ಮೂಲೆ ಗುಂಪು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಷ್ಟೇ. ಶಾಸ್ತ್ರ ಹೇಳುತ್ತೆ, ಯಜಮಾನ ಮನೆಯಲ್ಲಿಲ್ಲದ ಕಾಲಕ್ಕೆ ಅತಿಥಿಗಳು ಬಂದ್ರೆ ಅತಿಥಿಗಳನ್ನು ಸ್ವಾಗತ ಮಾಡೋ ಜವಾಬ್ದಾರಿ ಹೆಂಡತಿಗಾಗಿದೆ ಅಂತ ಹೇಳುತ್ತಾರೆ. ಅತಿಥಿ ದೇವೋಭವ ಅನ್ನೋ ಮಾತು ಬರೀ ಗಂಡಸರಿಗೆ ಹೇಳಿದ್ದಲ್ಲ, ಹೆಂಡತಿಗೂ ಹೇಳಿದ ಮಾತದು. ಯಜಮಾನರು ಇಲ್ಲ ಅದಕ್ಕೆ ಹೋಗಿಬಿಡಿ ಅಂತ ಕಳಿಸಬಾರದಂತೆ. ನೀವು ಬನ್ನಿ, ಯಜಮಾನರಿಲ್ಲ, ನಿಮ್ಗೇನು ಬೇಕಾಗಿದೆ, ನಾನು ಮಾಡಬಹುದಾದ ಕೆಲಸವಾಗಿದ್ದರೆ ಮಾಡಿಬಿಡ್ತೇನೆ ಅಂತ ಹೇಳಬೇಕು. ಅಷ್ಟು ಮಟ್ಟಿಗೆ ಗೌರವ ಕೊಡಬೇಕು. ಇಲ್ಲ ಅಂದ್ರೆ ಬಾಲ್ ದಬ್ಬಂತ ಬಾಳೆ ಕಳಿಸೋದಲ್ಲ, ಅದು ಒಂದು ಸತ್ತದು ಒಂದು ತಂದ್ರೆ ಅಷ್ಟು ದೊಡ್ಡ ಕರ್ತವ್ಯ ಇದೆ ಅವರಿಗೀಗ. ಏಕೆಂದ್ರೆ ಅವರು ಯಾರು ನೊಂದ್ಕೊಂಡು ಬಿಟ್ರೆ ಹೇಳ್ತಾರೆ, ಇಡೀ ಮನೆಗೆ ಅನಿಷ್ಟವಾಗುತ್ತಾನೆ, ಅದರಲ್ಲಿ ಶೇರ್ ಇವರಿಗೂ ಬಂದೇ ಬರುತ್ತಾಗಲಿ. ಒಳ್ಳೆಯದಾದ್ರೆ ಪುಣ್ಯದ ಪಾಲು ಹೇಗೆ ಬರಬೇಕು, ಕೆಟ್ಟದಾದ್ರೆ ಪಾಪದ ಪಾಲು ಬಂದೇ ಬರುತ್ತಾದ್ದರಿಂದ ಅತಿಥಿಗಳು ಬಂದ ಕಾಲಕ್ಕೆ ಎಂದೂ ಕೂಡ ನಿರಾಶರನ್ನಾಗಿ ಕಳಿಸಬಾರದು. ಮತ್ತೆ ಇತ್ಯಾಕೆ ಆಕೆ ಕೇಳಿದ ತಪ್ಪೇನು, ತಪ್ಪಲ್ಲವೇ ಇಲ್ಲ, ಇತ್ಯಾಕೆ ತಗೊಳ್ಳಿಲ್ಲ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಅದಕ್ಕೆ ಅರ್ಥವನ್ನು ಹೇಳುತ್ತಾರೆ. ಯಾಕೆ ತಗೊಳ್ಳಿಲ್ಲ ನಚಿಕೇತ ಅಂತ ಕೇಳಿದ್ರೆ, ನಾನೇನಾದ್ರು ತಗೊಂಡು ಬಿಟ್ರೆ ಏನಾಗುತ್ತೆ ಗೊತ್ತಾ? ಈಗ ಮನೆ ಬಂದಿದ್ದ, ಏನೋ ಸ್ವಲ್ಪ ಕೊಟ್ಟು ಬಿಟ್ಲು, ನೀರು ಕೊಟ್ಲು, ಆಹಾರ ಕೊಟ್ಟು ತಗೊಂಡ್ಬಿಟ್ಟ, ಕೆಲಸ ಆಯ್ತು, ವಾಪಸ್ ಹೋಗ್ಬೇಕಾಗುತ್ತೆ ಅಷ್ಟೇ, ಏನೇ ದಾರಿ ಇಲ್ಲ, ವಾಪಸ್ ಹೋಗ್ಬೇಕಾಗುತ್ತೆ ಅಷ್ಟೇ. ನಚಿಕೇತನಿಗೆ ಆಹಾರ ಬೇಕು ಅಂತ ಬಂದಿರಲಿಲ್ಲ ಆತ, ದೊಡ್ಡ ಪ್ರಶ್ನೆಗೆ ಉತ್ತರ ತಗೊಳ್ಳಕ್ಕೆ ಅಂತ ಬಂದಿದ್ದಾನ. ಅದಕ್ಕೆ ನಾನು ಕಾಯ್ತಾ ಇರ್ತೇನೆ, ಇನ್ನು ಯಜಮಾನ ಬರೋರಿಗೆ ಕಾಯ್ತಾ ಇರ್ತೇನೆ, ಅವ್ರು ಬರ್ತಾರೆ, ಆಮೇಲೆ ಕೇಳ್ತಾರೆ. ಹಾಗೆ ಕಾದಿದ್ದ ಅಂತ ಗೊತ್ತಾಗಿಬಿಟ್ರೆ ಬಹಳ ಪ್ರೀತಿ ಮಾಡ್ತಾರೆ, ನನಗೋಸ್ಕರ ಕಾದಿದ್ಯಾ, ಏನು ಬೇಕು ಅಂತ ಕೇಳ್ತಾರೆ. ಆಗ ಹೆಚ್ಚು ಕೇಳೋದಕ್ಕೆ ಬರುತ್ತೆ ಅಂತ ಇರ್ತಾರೆ ಅಂತ ಹೇಳಿ, ಆಗ ಹೆಚ್ಚು ಕೇಳೋದಕ್ಕೆ ಅವಕಾಶವಾಗುತ್ತೆ. ನಚಿಕೇತನ ಯೋಚನೆ ನೋಡಬೇಕು, ಕೆಲಸ ಬೇಗ ಮಾಡಿಸೋಣ ದೊಡ್ಡ ಕೆಲವರಿಂದ ಯಾರೋ ಹೋಗಿ ಕಾಲಕ್ಕೆ ಹೋಗಿಬಿಟ್ರೆ ಹತ್ತು ರೂಪಾಯಿ ಪೇಪರ್ ಕೊಟ್ಟು ಕಳಿಸಿಬಿಟ್ಟು ಮನೆ ಯಜಮಾನ ಬಂದಾಗ ದೊಡ್ಡ ಚಂದ ಕೊಡ್ತಿರ್ಬೋದು ಯಾರಿಗೆ ಗೊತ್ತವನು? ಹತ್ತಿಪ್ಪತ್ತಾರು ಕೊಡೋಣ ಮನೆಗೆ ಹೋಗಿಬಿಟ್ಟು ಹತ್ತಿಪ್ಪತ್ತು ರೂಪಾಯಿ ಸುಲಭ ದಡ್ಡ ಅಂತ ಕರೀತಾರೋ ಇಲ್ವೋ? ಅದು ಹೆಂಡತಿ ಅಷ್ಟೊಂದು ಸಂಭವ ಇಲ್ಲ, ಯಾಕಂದ್ರೆ ಯಜಮಾನ ಅಪ್ಪಣೆ ಇಲ್ಲದೆ ಅಷ್ಟೆಲ್ಲ ಕೊಡೋದಿಲ್ಲ. ಯಜಮಾನರು ಬರಲಿ ಅಂತ ಕಾದ್ರೆ ಕಾದ ತತ್ತಿಗಾರು ಕೊಡಿಸಬೇಕಾಗುತ್ತೆ, ಸ್ವಲ್ಪ ಇರಲೇ ಅವಕಾಶ ಕೊಟ್ಟಿದ್ದಕ್ಕಾರು ಕೊಡಲೇಬೇಕಾಗುತ್ತೆ. ನಚಿಕೇತನ ಸೈಕಾಲಜಿ ನೋಡಬೇಕು, ಹೆಚ್ಚೊತ್ತು ಕಾದ್ರೆ ಫಲ ಜಾಸ್ತಿ ಅಂತ ಅರ್ಥ. ಹೆಚ್ಚೊತ್ತು ಕಾದ್ರೆ ಫಲ ಜಾಸ್ತಿ, ನಮ್ದು ಹಾಗಲ್ಲ, ಇಮಿಡಿಯೇಟ್ ಆಗಬೇಕಂತೇವಲ್ಲ ಫಲ ಕಡಿಮೆ ಆಗಿಬಿಡುತ್ತೆ ಅಷ್ಟೇ. ಒಂದು ದಿವಸಕ್ಕೆ ದೇವರು ಕಾಣಬೇಕು ನಮಗೆ, 15 ದಿವಸಕ್ಕೆ ಟ್ರಾನ್ಸ್ಫರ್ ಆರ್ಡರ್ ಸಿಗಬೇಕು, ಸ್ವಲ್ಪ ದಿವಸಕ್ಕೆ ಏನೇನೋ ಆಗಿಬಿಡಬೇಕು ಅಂತ ಹೇಳಿದ್ರೆ ಏನೇನೋ ಆಗುತ್ತೆ ಹೊರತು ಬೇಕಾದಾಗೋದೇ ಇಲ್ಲ. ನಿಮಗೆ ಸರಿಯಾದಾಗಬೇಕು ಅಂತಿದ್ರೆ ಕಾಯಬೇಕು ಅಂತ ಹೇಳುತ್ತಾರೆ. ನಚಿಕೇತನ ಸೈಕಾಲಜಿ ಕಾಯ್ತೇನೆ ಅಂತ ಕೂತ್ಕೊಂಡ. ಯಾವ ದೇವರು ಬಂದರು? ಒಂದು ಮೊದಲ ದಿವಸ ಬರಲಿಲ್ಲ, ಎರಡನೇ ದಿವಸ ಬರಲಿಲ್ಲ, ಮೂರನೇ ದಿವಸ ಆಯ್ತು ಬಂದರು ಅವರು. ತಕ್ಷಣ ನಚಿಕೇತನ ನೋಡಿಬಿಟ್ಟು ಶ್ಯಾಮಲಾದೇವಿನ ಬಹಳ ನಿಷ್ಠುರವಾಗಿ ಕೇಳಿದ್ರಂತೆ ಯಮದೇವ್. ಏನು ಶ್ಯಾಮಲಾದೇವಿ ಹೀಗೆ ಮಾಡಿಬಿಟ್ಟೆಯಲ್ಲ, ಒಬ್ಬ ಒಟು ಬಂದು ಕಾಯ್ತಾ ಇದ್ದಾನೆ, ಅತಿಥಿ ಬಂದಿದ್ದಾನೆ, ಅವನು ಸ್ವಾಗತ ಮಾಡಲಿಲ್ವೇ ನೀನು? ಅವನಿಗೇನು ಆಹಾರ ಕೊಡಲಿಲ್ವೇ, ನೀರು ಕೊಡಲಿಲ್ವೇ? ನೀನು ಗೊತ್ತಿರಬೇಕಲ್ಲ, ಮನೆಗೆ ಬಂದ ಅತಿಥಿ ಏನಾದರೂ ಬೇಸರ ಮಾಡಿಕೊಂಡ ಅಂದರೆ ಮನೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ಮನೆಗೆ ಬಂದ ಅತಿಥಿ ಬೇಸರ ಮಾಡಿಕೊಂಡ್ರೆ ಮನೆ ಉಳಿಯೋದಿಲ್ಲ. ರಾಮಾಯಣದಲ್ಲಿ ಹೇಳ್ತಾರೆ, ದಶರಥ ರಾಜ ಹೇಳ್ತಾನೆ, ಯಾರ ಮನೆಗೆ ಬಂದ ಅತಿಥಿ ನಿರಾಶನಾಗಿ ಹೋಗ್ತಾನೋ ಆ ಮನೆಯ ಯಜಮಾನನ ಪುಣ್ಯ, ಅವತ್ತಿನ ಪುಣ್ಯ ಅಲ್ಲ, ಹುಟ್ಟಿದಾಗಿನಿಂದ ಅವತ್ತಿನವರೆಗೆ ಮಾಡಿದ ಎಲ್ಲ ಪುಣ್ಯವೂ ಕೂಡ ಒಂದೇ ಕ್ಷಣಕ್ಕೆ ಧಗ್ ಅಂತ ಉರಿದು ಬೂದಿಯಾಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಅತಿಥಿಯಾದ ನಿರಾಶನಾಗಿ ಹೋಗಬಾರದು, ಶಾಪ ಹಾಕಿ ಹೋಗಬಾರದು. ನಿನಗೆ ಗೊತ್ತಿರಬೇಕಲ್ಲ ಇವನ್ ಯಾತ ಕಾಯಿಸ್ತಾ ಇದ್ದೆ ಹಾಗೆ ಅಂತ ಕೇಳಿದ್ದಾರೆ. ಯಾರು ಗೊತ್ತೇ ನೀ ಮಾತಾಡೋದು? ನಾವೆಲ್ಲ ತಪ್ಪು ಮಾಡಿದ್ರೆ ಯಮದೇವ್ರು ವಿಚಾರಿಸ್ತಾರೆ ಅಂತ ನಾವಂದ್ರೆ ಯಮದೇವ್ರು ಹೆದರ್ಕೊಂಡು ಮಾತಾಡ್ತಾರೆ ಅಂತ ಇದು ಆಶ್ಚರ್ಯ. ಯಮದೇವ್ರಿ ಭಯ ಅಂತ ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೇನೋ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಹಾಗೇನು ಮಾಡಿಲ್ಲ, ನಾನು ಚೆನ್ನಾಗಿ ಕೇಳಿದೆ, ಮತ್ತೆ ಮತ್ತೆ ಕೇಳಿದೆ, ಆ ಬಿಟ್ಟು ತಗೊಳ್ತಾನೆ, ನಾನೇನು ಮಾಡಲಿ? ಅದಕ್ಕೆ ನನ್ನ ಪ್ರಾರ್ಥನೆ ಇಷ್ಟೇ, ನೀವೇ ಸಮಾಧಾನ ಮಾಡಿ ಅಂದ್ರೆ. ಆಗ ಕೇಳ್ತಾ, ಏನು ನಚಿಕೇತೆ, ಏನು ನಿನಗೆ ಬೇಕು ಅಂದಾಗ ಆಗ ನನಗೇನು ಕೊಡ್ತೀರಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡು ನಚಿಕೇತ, ನಮ್ಮ 3 ದಿವಸ ನನಗೋಸ್ಕರ ಕಾದಿದ್ದೀಯಲ್ಲ, 3 ವರ ಕೊಡ್ತೇನೆ ಅಂತ ಹೇಳಿದ್ರೆ. 3 ದಿವಸ ಕಾದ್ರೆ 3 ವರ ಕೊಡ್ತೇನೆ, ನಮ್ಗೆ ಅರ್ಥ ಆಗುತ್ತೆ. ಬಂದಷ್ಟು ಕಾಫಿ ತಿಂಡಿ ಮುಗಿಸ್ಕೊಂಡು ಹೋಗಿದ್ರೆ ಏನು ಸಿಕ್ತಿದ್ದಿಲ್ಲ, ಬರೀ ಕಾಫಿ ತಿಂಡಿ ಅಷ್ಟು ಅಷ್ಟೇ. ನಮಗೆ ಆಗ ಅರ್ಥ, 3 ಒಂದೊಂದು ದಿವಸ ಕಾದಿದ್ದಕ್ಕೂ ಫಲ ಜಾಸ್ತಿ ಆಯ್ತಾ ಹೋಯ್ತಾಗ. ಇದು ಜ್ಞಾನಿಗಳ ರೀತಿ, ಒಂದೊಂದು ದಿವಸ ಕಾಯಿಸಿದಂತೆ ಫಲ ಜಾಸ್ತಿ ಕೊಡಬೇಕಾಗುತ್ತಾಗ. ನಿಜವಾದ ಅರ್ಥದಲ್ಲಿ ಫಲ ಕೇಳಬಾರದು, ಆದರೆ ಒಳ್ಳೆ ಫಲ ಪಡ್ಕೊಳ್ಬೇಕು ಅಂತ ದಾರಿ ಒಂದು ಹಾಕಿಕೊಡ್ತಾ, ನಚಿಕೇತ ಹಾಕಿಕೊಡ್ತಾ ಇದ್ದೆ. ನಾನು 3 ವರ ಕೊಡಿದೆ ನನಗೀಗ, ಮೊದಲನೇ ವರ ಯಾವುದು ಅಂತ ಕೇಳಿದರೆ ಎಲ್ಲ ಗೊತ್ತಿದೆ ನಮಗೀಗ. ನಾನೀಗ ಭೂಲೋಕದ ವಾಪಸ್ ಬಂದಿದ್ದೇನೆ, ನನ್ನ ಬದುಕಿ ಕಳಿಸ್ತಾ ಇದ್ದೀರಿ. ನನ್ನ ತಂದೆ ನನ್ನ ಬಗ್ಗೆ ಸೋಮನಸ್ಯವನ್ನು ಹೊಂದಬೇಕು, ಅಂದರೆ ಮೊದಲಿನಂತೆ ನನ್ನ ಬಗ್ಗೆ ಕೋಪ ಗೀಪ ಏನು ಹೊಂದಿದ್ರೆ ಒಳ್ಳೆಯವನಾಗಿ ನಾನು ನೋಡ್ಕೋಬೇಕು. ಎಷ್ಟು ಪಿತೃಭಕ್ತ ಅವನು, ತಂದೆಯ ಬಗ್ಗೆ ನನಗೆಂದು ಕೂಡ ಇದು ಬರಬಾರದು. ವರ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾನೆ. ಹಾಗೆ ಹೇಳಿದ್ರಂತೆ, ಮತ್ತೆ ಹೋಗ್ತೇನೆ, ತಂದೆ ಸಂತೋಷವಾಗಲಿ, ಎಲ್ಲ ಆಗಿಬಿಡ್ಲಿ. ಆಗ ನನಗೆ ಆಯ್ತು, ಇನ್ನೊಂದರ ಕೊಡ್ತೇನೆ, ಕೇಳು ಕೇಳು ಅಂತ ಹೇಳ್ತಾನೆ. ಏನ್ ಬೇಕು ನಚಿಕೇತ? ನನಗೆ ಬಹಳ ಸೂಕ್ಷ್ಮವಾದ ಪ್ರಶ್ನೆ ಅದು. ಒಂದು ಜೀವ ದೇಹ ಬಿಟ್ಟ ಮೇಲೆ ಮುಂದೆ ಹೋಗ್ತಾನೆ, ಒಂದು ಕೊನೆಯ ಲೋಕವನ್ನು ಸೇರ್ತಾನೆ, ಮುಕ್ತನೇ ಆಗಿಬಿಡ್ತಾನೆ. ಅನಂತರದ ಹಂತದೊಳಗೆ ಭಗವಂತ ಅವನಿಗೆ ನಿಯಾಮಕನಾಗಿ ಇರ್ತಾನೋ ಇಲ್ಲವೋ? ಭಗವಂತ ಒಬ್ಬ ಜೀವ ಕೃತಕೃತ್ಯನಾದ ಮೇಲೂ ಕೂಡ ಮುಕ್ತ ಸ್ಥಿತಿಯಲ್ಲೂ ಕೂಡ ಅವನಿಗೆ ಸ್ವಾಮಿಯಾಗಿ ಇರ್ತಾನೋ ಇಲ್ಲವೋ? ಇದು ಆತ ಕೇಳಿದ ಪ್ರಶ್ನೆ. ಅದಕ್ಕೆ ಹೇಳಿದರೆ ತನ್ನ ನಚಿಕೇತ, ಇಂಥ ಪ್ರಶ್ನೆ ತಗೊಂಡು ಉತ್ತರ ಕೊಟ್ಟು ಏನು ಮಾಡ್ತೀಯ? ಇದೆಲ್ಲ ಬೇಕಾಗಿಲ್ಲ ನಿನಗೆ, ಬೇರೆ ಅನ್ನ ಕೇಳಿ ಕೊಡ್ತೇನೆ ಅಂತ ಹೇಳ್ತೇನೆ. ಬೇರೆ ಬೇಕಾದ ಕೇಳಿ ಕೊಟ್ಟು ಬಿಡ್ತೇನೆ. ನಿನಗೆ ಹಣ ಬೇಕಾ? ಕೊಡ್ತೇನೆ. ವಾಹನಗಳು ಬೇಕಾ? ಕೊಡ್ತೇನೆ. ನಿನಗೆ ಕನ್ಯೆ ಇರಬೇಕಾ? ಕೊಡ್ತೇನೆ. ರಾಜ್ಯ ಬೇಕಾ? ಕೊಡ್ತೇನೆ. ಬೇಕಾದ್ದು ಕೊಡ್ತೇನೆ, ಅದನ್ನು ಕೇಳಬೇಡ ಅಂತ ಹೇಳಿದರು. ನಚಿಕೇತ ಹೇಳ್ತಾನೆ, ಸ್ವಾಮಿ ನೀವು ಏನು ಕೊಟ್ಟರು ನನಗೆ ಬೇಡ, ಅದಕ್ಕೆ ನನಗೆ ಉತ್ತರ ಬೇಕು ಅಂತ ಹೇಳಿದ. ನನಗೆ ಇದ್ಯಾವುದು ಬೇಡ, ಆ ಪ್ರಶ್ನೆಗೆ ಉತ್ತರ ಬೇಕು. ಇದೆಲ್ಲ ಯಾಕೆ ಬೇಡ ನಚಿಕೇತ ಅಂದ್ರೆ ಹೇಳ್ತಾನೆ, ಯಮದೇವರೇ 2 ಪದಾರ್ಥ ಉಂಟು ಜಗತ್ತಿನೊಳಗೆ, ಒಂದು ಶ್ರೇಯಸ್ಸು ಮತ್ತೊಂದು ಪ್ರೇಯಸ್ಸು. ಶ್ರೇಯಸ್ಸು ಪ್ರೇಯಸ್ಸು, ಪ್ರೇಯಸ್ಸು ಯಾವಾಗಲೂ ಕೂಡ ಅತ್ಯಂತ ಸೀಮಿತವಾದದ್ದು, ಶ್ರೇಯಸ್ಸು ಶಾಶ್ವತವಾದದ್ದು. ನನಗೆ ಇವೆಲ್ಲ ಧನಕನಕಾದಿಗಳೆಲ್ಲ ನೀವು ಕೊಡ್ತಕ್ಕಂಥ ಸಂಪತ್ತೆಲ್ಲ ಅದು ಪ್ರೇಯಸ್ಸು, ಅದು ನಶ್ವರವಾದದ್ದು. ಭಗವಂತನ ಬಗ್ಗೆ ಕೇಳ್ತಾ ಇದ್ದೇನಲ್ಲ ಅದು ಶ್ರೇಯಸ್ಸು, ಅದು ಶಾಶ್ವತವಾದದ್ದು. ನನಗೆ ಪ್ರೇಯಸ್ಸು ಬೇಡ, ನನಗೆ ಶ್ರೇಯಸ್ಸು ಬೇಕು ಅಂತ ಕೇಳ್ತಾರೆ. ಆಗ ಯಮದೇವರು ಉತ್ತರ ಕೊಡಕ್ಕೆ ಆರಂಭ ಮಾಡುತ್ತಾರೆ. ಶ್ರೇಯಸ್ಸು ಪ್ರೇಯಸ್ಸಿಗೆ ವ್ಯತ್ಯಾಸ ಏನು ಗೊತ್ತೇನು? ನಮಗಿಲ್ಲೇ ಮಾತ್ರ ಸುಖ ಕೊಡೋದಾದರೆ, ತಾತ್ಕಾಲಿಕವಾದ ಸುಖ ಕೊಡೋದಾದರೆ ಅದು ಪ್ರೇಯಸ್ಸು, ಶಾಶ್ವತ ಸುಖ ಕೊಡೋದಾದರೆ ಅದು ಶ್ರೇಯಸ್ಸು. ಶಾಶ್ವತ ಸುಖ ಶ್ರೇಯಸ್ಸು, ತಾತ್ಕಾಲಿಕ ಸುಖ ಪ್ರೇಯಸ್ಸು. ದೊಡ್ಡ ಅಧಿಕಾರಿ ಹತ್ರ ಹೋಗ್ತಾನೆ, ತುಂಬಾ ಕೇಳ್ಕೊತಾನೆ ಅವನನ್ನ, ನಾನು ನಿರುದ್ಯೋಗಿ ಆಗಿದ್ದೇನೆ, ನನಗೆ ಇರಾರು ಕೊಡಿ, ತುಂಬಾ ಕಷ್ಟಪಡ್ತಿದ್ದೇನೆ ಅಂತ ಹೇಳುತ್ತಾನೆ. ಆಗ ಅವನು ಹೀಗೆ ಕೇಳಬಹುದು, ನೀವು 10,000 ರೂಪಾಯಿ ಕೊಡ್ತೇನೆ ಅಥವಾ ಒಂದು ಕೆಲಸ ಕೊಡಿಸ್ತೇನೆ, ಯಾವುದು ಬೇಕು ನಿನಗೆ? 10,000 ರೂಪಾಯಿ ತಕ್ಷಣ ಕೊಟ್ಟು ಬಿಡ್ತೇನೆ ಅಥವಾ ಕೆಲಸ ಕೊಡಿಸ್ತೇನೆ, ಯಾವ್ದು ನಿನಗೆ ಬೇಕು? ತುಂಬಾ ಜನ 10,000 ರೂಪಾಯಿ ಕೇಳಿಬಿಟ್ರೆ ಒಂದು ತಿಂಗಳಿಗೆ 15 ದಂಡ 15 ಸಾಕಾಗಲ್ಲ, ಕತೆ ಮುಗಿದೋತಾನ ಅವಸ್ಥೆಯಲ್ಲಿ. ಆದ್ರೆ ಕೆಲಸ ಕೇಳಿಬಿಟ್ರೆ ತಿಂಗಳು ತಿಂಗಳು ಬರುತ್ತೆ, ಬದುಕಿರೋವರೆಗೂ ಬರುತ್ತೆ, ರಿಟೈರ್ ಆಗೋವರೆಗೂ ಬರುತ್ತೆ, ಪೆನ್ಷನ್ ಬರುತ್ತೆ, ಫ್ಯಾಮಿಲಿ ಪೆನ್ಷನ್ ಬರುತ್ತೆ. ಎಷ್ಟು ಉಪಯೋಗ ಇದೆ ನೋಡಿ. ಅದಕ್ಕೋಸ್ಕರ ಒಂದು ಕೆಲಸ ಕೇಳೋದಕ್ಕೆ 10,000 ರೂಪಾಯಿ ವ್ಯತ್ಯಾಸ ಇದೆ. ಇವತ್ತು ಕೆಲಸಕ್ಕೆ 10,000 ರೂಪಾಯಿ ತಗೊಳ್ಳೋದಲ್ಲ, ಲಕ್ಷಾಂತರ ಕೊಟ್ಟು ಕೆಲಸ ತಗೋತಾರೆ ಅಷ್ಟು. ಯಾತಕ್ಕೆ? ಜೀವನ ಪೂರ್ತಿ ಬರುತ್ತೆ, ಲಕ್ಷಾಂತರ ರೂಪಾಯಿ ಜೀವನ ಪೂರ್ತಿ ಬರೋದಿಲ್ಲ. ಒಂದು ಕೆಲಸ ಅಂತಿದ್ರೆ ಜನ್ಮ ಪೂರ್ತಿ ಬರುತ್ತೆ. ಅದಕ್ಕೆ 10-20,000 ರೂಪಾಯಿಗಳು ಪ್ರೇಯಸ್ಸಾದ್ರೆ ಕೆಲಸ ಅಂಬುದು ಶ್ರೇಯಸ್ಸಾಗಿಬಿಡುತ್ತೆ. ಈ ಭೂಲೋಕದ ಸುಖಕ್ಕೂ ಆದ್ಯ ಒಡಗಿನ ಸುಖ ಎಷ್ಟು ವ್ಯತ್ಯಾಸ ಯೋಚನೆ ಮಾಡಬೇಕು. ಇವತ್ತು ನಾವೆಲ್ಲ ಕ್ಷುಲ್ಲಕವಾದ ಸುಖಕ್ಕೋಸ್ಕರ ಶಾಶ್ವತವಾದ ಸುಖವನ್ನು ಬಿಟ್ಟು ಬಿಡ್ತೇವಲ್ಲ, ಶ್ರೇಯಸ್ಸಿಗೋಸ್ಕರ ಪ್ರೇಯಸ್ಸನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಲೋಕದಲ್ಲಿ ಹಾಗಾಗ್ತಾ ಇಲ್ಲ, ಪ್ರೇಯಸ್ಸಿಗೋಸ್ಕರ ಶ್ರೇಯಸ್ಸನ್ನು ಬಿಡ್ತಾ ಇದ್ದಾನೆ. ಅಂದರೆ ಟೆಂಪರರಿ ಜಾಬ್ ಇದೆ, ಪರ್ಮನೆಂಟ್ ಜಾಬ್ ಇದೆ. ಪರ್ಮನೆಂಟ್ ಜಾಬ್ ಸಿಕ್ಕಾಗ ಟೆಂಪರರಿ ಜಾಬ್ ಬಿಟ್ಟರೆ ಯಾರೂ ಬಯೋದಿಲ್ಲ. ಹೌದಾ? ಮೊದಲು ಹೋಗಿ ಮಾರಾಯ ಅಂತ ಹೇಳಿಬಿಡ್ತಾನೆ. ಪರ್ಮನೆಂಟ್ ಜಾಬ್ ಸಿಕ್ತಾ ತುಂಬಾ ಖುಷಿ ಆಯ್ತು ಹೋಗು ಅಂತ ಹೇಳುತ್ತಾ. ಯಾರು ಪರ್ಮನೆಂಟ್ ಜಾಬ್ ಬಿಟ್ಟು ಬಿಡ್ತಾರೆ, ಅಥವಾ ಟೆಂಪರರಿ ಜಾಬ್ ಸಿಕ್ತು ಅಂತ ಕೇಳಿದ್ರೆ ನಿನಗಿಂತ ಉಚ್ಚ ಇದ್ದಾರೆ ಅಂತ ಕೇಳುತ್ತಾರೆ. ಈ ಜಗತ್ತು ಟೆಂಪರರಿ, ಇದು ವೈಕುಂಠ ಶಾಶ್ವತವಾದದ್ದು. ಆದ್ರಿಂದ ಭಗವಂತನನ್ನು ನಾವು ಕೇಳಬೇಕಾದದ್ದು ಶ್ರೇಯಸ್ಸನ್ನೇ ಹೊರತು ಪ್ರೇಯಸ್ಸನ್ನಲ್ಲ. ಈ ಗುಟ್ಟು ನಮಗೆ ಗೊತ್ತಾದರೆ ಅರ್ಜುನ ಮಾತಿನ ಅರ್ಥ ನಮಗೆ ಗೊತ್ತಾಗುತ್ತೆ. ಕೃಷ್ಣ, ನನಗೆ ಶ್ರೇಯಸ್ಸಾಗತ್ತೆ ಅಂತ ಅನಿಸ್ತಾ ಇಲ್ಲ, ಯುದ್ಧ ಮಾಡೋದ್ರಿಂದ ಶ್ರೇಯಸ್ಸಾಗತ್ತೆ ಅಂತ ಅನಿಸ್ತಾ ಇಲ್ಲ. ಆಗ ಹೇಳ್ತಾನೆ ಶ್ರೇಯಸ್ಸು ಅಂದ್ರೆ ಮೊದಲೇ ಹೇಳಿದಂತೆ ಪಾರತ್ರಿಕವಾದ ಸುಖ. ಇವತ್ತು ನಾಳೆದು ಶ್ರೇಯಸ್ಸು, ಇವತ್ತಿಂದು ಪ್ರೇಯಸ್ಸು, ನಾಡಿದ್ರದ್ದು ಶ್ರೇಯಸ್ಸು, ನಾಳೆದು ಪ್ರೇಯಸ್ಸು. ಮುಂದಕ್ಕೆ ಹೋಗ್ತಾ ಹೋದಂತೆ ಶ್ರೇಯಸ್ ಜಾಸ್ತಿ ಆಗುತ್ತೆ, ಹಿಂದಕ್ಕೆ ಬರ್ತಾ ಬರ್ತಾ ಹೋದಂತೆ ಪ್ರೇಯಸ್ಸಾಗುತ್ತೆ. ಅದೇ ರೀತಿ ಇಹಲೋಕದ್ದೆಲ್ಲ ಶ್ರೇಯಸ್ಸು, ಪರಲೋಕದ್ದು ಶ್ರೇಯಸ್ಸು. ಭೂಲೋಕಕ್ಕೆ ಸ್ವರ್ಗಲೋಕಕ್ಕೆ ಹೋಲಿಸಿಬಿಟ್ಟಾಗ ಸ್ವರ್ಗಲೋಕ ಶ್ರೇಯಸ್ಸು, ಭೂಲೋಕ ಪ್ರೇಯಸ್ಸು. ಇನ್ನು ವೈಕುಂಠಕ್ಕೂ ಸ್ವರ್ಗಲೋಕಕ್ಕೆ ಹೋಲಿಸಿಬಿಟ್ಟಾಗ ಸ್ವರ್ಗಲೋಕ ಪ್ರೇಯಸ್ಸು, ವೈಕುಂಠ ಶ್ರೇಯಸ್ಸು. ಅದ್ರ ಮೇಲೆ ಇನ್ನೊಂದಿಲ್ಲ. ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಮಾಮುಪಯುಕ್ತ ಕೌಂತೇಯ ಪುನರ್ಜನ್ಮನ ವಿದ್ಯತೆ. ನನ್ನ ಹತ್ತಿರ ಬಂದಾದ ಮೇಲೆ ಮತ್ತೊಮ್ಮೆ ಹುಟ್ಟಿನ ಭಯ ಇಲ್ಲ ಅಂತ ಹೇಳಿಬಿಡ್ತಾರೆ, ಅದು ಶ್ರೇಯಸ್ಸು. ಇನ್ನು ಬ್ರಹ್ಮಾದಿ ದೇವತೆಗಳ ಲೋಕಕ್ಕೆ ಹೋಗಿಬಿಟ್ರೆ ಅವೆಲ್ಲ ಪ್ರೇಯಸ್ಸು. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿಯನು ಅರ್ಜುನ. ಬ್ರಹ್ಮ ರುದ್ರಾದಿ ದೇವತೆಗಳ ಲೋಕಗಳೆಲ್ಲ ಅಶಾಶ್ವತ, ನನ್ನ ಲೋಕ ಶಾಶ್ವತ. ಅಂದ್ರೆ ವಿಷ್ಣು ಲೋಕ ಅನ್ನೋದು ಶ್ರೇಯಸ್ಸು, ಉಳಿದ ಲೋಕಗಳು ಪ್ರೇಯಸ್ಸು. ಈ ಕಂಪೇರ್ ಮಾಡ್ತಾ ಮಾಡ್ತಾ ಹೋದಂತೆ ಶ್ರೇಯಸ್ಸು ಪ್ರೇಯಸ್ಸು ರಿಲೇಟಿವ್ ಆಗ್ತಾ ಬರುತ್ತೆ. ಫೈನಲಿ ಅಬ್ಸಲ್ಯೂಟ್ ಶ್ರೇಯಸ್ಸು ಅಂದ್ರೆ ವೈಕುಂಠ ಒಂದೇ, ಅಬ್ಸಲ್ಯೂಟ್ ಶ್ರೇಯಸ್ಸು. ಇವತ್ತು ನಮ್ಗೆ ಅಬ್ಸಲ್ಯೂಟ್ ಶ್ರೇಯಸ್ಸಲ್ಲ, ಶ್ರೇಯಸ್ಸಿನ ಕಾನ್ಸೆಪ್ಟೇ ನಮಗಿಲ್ಲ. ಇವತ್ತಿನ ದಿವಸ ಬಂದ ಇದ್ದ ಸತ್ತ ಹೋದ ಅಷ್ಟೇ ಅಂತ ಪುರಂದರದಾಸರು ಹೇಳುತ್ತಾರೆ. ನಮ್ಮ ಜೀವನದ ಗುರಿ ಏನಾಗಿದೆ ಗೊತ್ತಾ? ಬೈ ಬೈವರೆಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಸಾಯಂಕಾಲದವರೆಗೂ ದುಡಿಯೋದು, ರಾತ್ರಿ ಎಲ್ಲ ಮಲಗೋದು. ಇನ್ನು ಬೇರೆ ಯೋಚನೆ ಮಾಡ್ತಾನೆ ಇಲ್ವಲ್ಲ? ಪಶುಗಳಿಗೂ ಮನುಷ್ಯರಿಗೆ ಏನು ವ್ಯತ್ಯಾಸ ಅಂತ ಕೇಳುತ್ತಾನೆ. ಸತ್ಯ ಸೂಕ್ಷ್ಮವಾದ ವಿಚಾರ. ಅರ್ಜುನ ಹೇಳುತ್ತಾನೆ, ನನಗೆ ಶ್ರೇಯಸ್ಸಾಗಬೇಕು ಕೃಷ್ಣ, ಯುದ್ಧದಿಂದ ಶ್ರೇಯಸ್ಸಾಗತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳುತ್ತಾನೆ. ಯುದ್ಧದಿಂದ ನನಗೆ ಶ್ರೇಯಸ್ಸಾಗತ್ತೆ ಅಂತ ಅನಿಸ್ತಾ ಇಲ್ಲ. ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಒಂದು ಪ್ರಶ್ನೆ ಬಂತಾಗ ಕೆಲವು ವಿಷಯ ಮೇಲೋಟಕ್ಕೆ ಏನನ್ಸುತ್ತೆ ಗೊತ್ತಾ? ಆಗ ಶ್ರೇಯಸ್ಸು ಅನಿಸೋದಿಲ್ಲ, ಮುಂದೆ ಶ್ರೇಯಸ್ಸು ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ SLC ಫಸ್ಟ್ ರ್ಯಾಂಕ್ ಬಂದುಬಿಡ್ತಾನೆ, ಅವನು ಎಲ್ಲಗೊಂದು ಫಸ್ಟ್ ಯಾರೋ ಕೆಲಸ ಕೊಟ್ಟೆ ಕೊಡ್ತಾರೆ, ಅವನು ಯಾವುದೋ PUC ಓದಕ್ಕೆ ಸೇರಿಬಿಡ್ತಾನೆ. ಆ ಕ್ಷಣಕ್ಕೆ ಏನು ಗೊತ್ತಾ? ಒಬ್ಬನು ಫ್ರೆಂಡ್ ಕೆಲಸಕ್ಕೆ ಸೇರಿಬಿಡ್ತಾನೆ, ಅವನ ಫ್ರೆಂಡ್ ಒಬ್ಬನು, ಅವನು 100 ರೂಪಾಯಿ ತಮ್ಮ 1,000 ರೂಪಾಯಿ ದುಡಿತಾ ಇರ್ತಾನೆ, ಆಗ್ಲೇನೆ ಇವನು 1,000 ರೂಪಾಯಿ ತಗೋತಾ ಇರ್ತಾನೆ ಅಪ್ಪನಿಂದ. ಎಷ್ಟು ವ್ಯತ್ಯಾಸ ಇದೆ ನೋಡಿ. PUC ಸೇರಿದವನು ತಂದೆಯಿಂದ 1,000 ರೂಪಾಯಿ ತಗೋತಾ ಇದ್ದಾನೆ, ಕೆಲಸಕ್ಕೆ ಸೇರಿದವನು 1,000 ರೂಪಾಯಿ ದುಡ್ಡು ತಂದೆ ಕೊಡ್ತಾ ಇದ್ದಾನೆ. ಎಷ್ಟು ವ್ಯತ್ಯಾಸ ಇದೆ ಈಗ ನಮ್ಗೇನಿಸುತ್ತಾಗ? ಉಳಿದವರಿಗೆ ಅವನು ಎಷ್ಟು ಬುದ್ಧಿವಂತ ಪಾಪ, ಫಸ್ಟ್ ರ್ಯಾಂಕ್ ಬಂತು, ಕೆಲಸಕ್ಕೆ ಸೇರಿಬಿಟ್ಟ, 1,000 ರೂಪಾಯಿ ಬರ್ತಾ ಇದೆ ಅವನಿಗೀಗ. ಇವನು ನೋಡಿದ್ರೆ ಸುಮ್ಮನೆ ಓದ್ತಾನಂತ ಏನು ಕೂಡ, ಏನು ಓದ್ತಾನೆ ಏನು ಗೊತ್ತಿಲ್ಲ, 1,000 ರೂಪಾಯಿ ಖರ್ಚು ಬೇರೆ ಮಾಡ್ತಾ ಇದ್ದಾನೆ ಅನ್ಸಿಬಿಡುತ್ತೆ. ಜನಕ್ಕೆ ಅರ್ಥ ಆಗೋದಿಲ್ಲ ಅದು. ಅವನು ಬಿಡೋದಿಲ್ಲ, ಹಾಗೆ ಓದ್ತಾ ಹೋಗ್ತಾನೆ, ಮತ್ತೆ PUC ಮುಗಿಸ್ತಾನೆ, ಮತ್ತೆ ಕೆಲಸ ಫಸ್ಟ್ ರ್ಯಾಂಕ್ ಬಂತು, ಮತ್ತೆ ಕೆಲಸ ಸೇರಿದ್ರೆ ಮತ್ತೆ ಮುಂದೆ ಹೋಗ್ತಾನೆ, ಇನ್ನೊಂದು ಕೋರ್ಸ್ ಮಾಡ್ತಾನೆ, ಅವಾಗ ಒಂದು ಹಂತದಲ್ಲಿ ಕೆಲಸಕ್ಕೆ ಸೇರ್ತಾನೆ. ಎಷ್ಟು ಡಿಫ್ರೆನ್ಸ್ ಗೊತ್ತಾಗ? SLC ಫಸ್ಟ್ ರ್ಯಾಂಕ್ ಬಂದ ಇವನು ಇಷ್ಟೆಲ್ಲ ಮಾಡಿಕೊಂಡು ಕೆಲಸಕ್ಕೆ ಸೇರಿದ, ಸ್ಟಾರ್ಟಿಂಗೇ 10-20,000 ದುಡಿತಾ ಇದ್ದಾನೆ, ಆಗ ಸೇರಿದವನು ಇನ್ನೂ 2,000-3,000 ಇರ್ತಾನೆ ಪಾಪ. ಮೇಲಕ್ಕೆ ಹೋಗಿ ಜನ್ಮ ಪೂರ್ತಿ ಅಷ್ಟರಲ್ಲಿ ಮೇಲಕ್ಕೆ ಹೋಗಲಿ ಚಾನ್ಸಸ್ ಅವನಿಗಿಲ್ಲ. ಎಷ್ಟು ವ್ಯತ್ಯಾಸ ಇದೆ ಈಗ ಅಂದ್ರೆ, ಆ ಕಾಲಕ್ಕೆ ಕೆಲಸಕ್ಕೆ ಸೇರಿದವನು ಬುದ್ಧಿವಂತ, ಓದ್ದವನು ದಡ್ಡ, ಮುಂದೆ ಹೋದಾಗ ಇವನು ಬುದ್ಧಿವಂತ ಅವನು ದಡ್ಡ ಆಗಿಬಿಡ್ತಾನೆ. ಅಂದ್ರೆ ಕೆಲವು ವಿಚಾರಗಳು ಹೇಗೆ ಅಂತ ಕೇಳಿದ್ರೆ ತಕ್ಷಣ ಗೊತ್ತಾಗೋದಿಲ್ಲ, ಆಮೇಲೆ ಗೊತ್ತಾಗುತ್ತಾನೆ. ಅರ್ಜುನ ಕೇಳಬಹುದು ಭಗವಂತ ಈಗ, ಅಲ್ಲ ಅರ್ಜುನ ನೀನು ಶ್ರೇಯಸ್ಥ ಆಗೋದಿಲ್ಲ ಶ್ರೇಯಸ್ಥ ಆಗೋದಿಲ್ಲ ಅಂತ ಹೇಳ್ತೀಯಲ್ಲ, ನೀನು ಈಗ ಗೊತ್ತಾಗೋದಲ್ಲ ಬಿಡು, ಆಮೇಲೆ ಗೊತ್ತಾಗಬಹುದಲ್ಲ ಅಂತ ಕೇಳಿದರೆ ಅರ್ಜುನ ಉತ್ತರ ಕೊಡ್ತಾನೆ, ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಇಲ್ಲಿ ಪಶ್ಯಾಮಿ ಅಂತಿಲ್ಲ, ಅನುಪಶ್ಯಾಮಿ ಅಂತ ಪದ ಇದೆ. ಅನುಪಶ್ಯಾಮಿ ಅಂದ್ರೇನು? ಯೋಚನೆ ಮಾಡಿ 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 ಎಷ್ಟು ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ, ಇದು ಅನುಪಶ್ಯನ ಅಂತ ಅರ್ಥ. ಅನುಪಶ್ಯಾಮಿ ಅಂದ್ರೆ ಅರ್ಥ ಹೀಗೆ ಅಂದ್ರೆ ಮೇಲ್ನೋಟಕ್ಕೆ ಕಾಣದೆ ಹೋದರೆ ಕಾಣೋದಿಲ್ಲ, ಎಷ್ಟು ವಿಚಾರ ಮಾಡಿದ್ರೂ ಕಾಣದೆ ಹೋದಾಗ ನಾನು ಪಶ್ಯಾಮಿ ನನಗೆ ಕಾಣ್ತಾ ಇಲ್ಲ. ಅರ್ಜುನ ಸಾಮಾನ್ಯ ಹಂತದಲ್ಲಿ ಮಾತಾಡೋದಿಲ್ಲ, ಮೇಲಿನ ಹಂತದಲ್ಲಿ ಮಾತಾಡ್ತಾ ಇದ್ದಾನೆ. ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಯಾತಕ್ಕೆ ಅರ್ಜುನ ನನಗೆ ಶ್ರೇಯಸ್ಸು ಕಾಣ್ತಾ ಇಲ್ಲ? ಕೃಷ್ಣ, ನಾವಿಲ್ಲಿ ಏನ್ ಮಾಡ್ತಾ ಇದ್ದೇವೆ ಗೊತ್ತಾ? ಈಗ ಯುದ್ಧ ಮಾಡ್ತಾ ಇದ್ದೆ, ಕಾಲಕ್ಕೇರ್ ಮೇಲೆ ಯುದ್ಧ ಮಾಡಿದೆ, ನಿವಾತ ಕವಚದ ಮೇಲೆ ಮಾಡಿದೆ, ನನಗೆ ಶ್ರೇಯಸ್ಸಾಯಿತು. ಆದರೆ ಅವರ ಶತ್ರುಗಳು ಅಲ್ಲಿ ಶ್ರೇಯಸ್ಸಾಯಿತು. ಇಲ್ಲಿ ಯಾರ ಮೇಲೆ ಮಾಡ್ತಾ ಇದ್ದೇನೆ ಗೊತ್ತಾ? ಹತ್ವಾ ಸ್ವಜನ ಮಾಹವೇ, ನಮ್ಮ ಜನಗಳ ಮೇಲೆ ಯುದ್ಧ ಮಾಡ್ತಾ ಇದ್ದೇನೆ. ಇದು ಹೇಗೆ ಶ್ರೇಯಸ್ಸು ಕಾರಣವಾಗುತ್ತೆ? ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಹಾಗೊಂದು ಪ್ರಶ್ನೆ ಬಂತು, ಅರ್ಜುನ ಅದನ್ನು ಬಿಟ್ಟುಬಿಡು, ನಮ್ಮೆಲ್ಲರಿಗೂ ದೊಡ್ಡ ಪಾಠ ಇದು ಬಂತು. ಸ್ವಜನರನ್ನ ಸಂಹಾರ ಮಾಡೋದ್ರಿಂದ ಎಂದೂ ಶ್ರೇಯಸ್ಸಾಗೋದಿಲ್ಲ, ಸ್ವಜನರನ್ನ ಸಂಹಾರ ಮಾಡೋದ್ರಿಂದ ಎಂದೂ ಶ್ರೇಯಸ್ಸಾಗೋದಿಲ್ಲ. ಈ ಮಾತನ್ನು ಯೋಚನೆ ಮಾಡ್ತಾ ಹೋದರೆ ಇವತ್ತು ನಾವೆಲ್ಲ ದ್ರೋಹ ಮಾಡ್ತಿರೋದು ಯಾರಿಗೆ? ನಮ್ಮದೇ ಜನಕ್ಕೆ ಮಾಡ್ತಾ ಇದ್ದೆ. ನಮ್ಮ ಜನಕ್ಕೆ ದ್ರೋಹ ಮಾಡೋದ್ರಿಂದ ಎಂದೂ ನಮಗೆ ಒಳ್ಳೇದಾಗೋದೇ ಇಲ್ಲ. ನಮ್ಮ ದೇಶ ಯಾತಕ್ಕೆ ಸ್ವಾತಂತ್ರ್ಯ ಕಳ್ಕೊಂಡ್ಬಿಡ್ತು? ಪರದೇಶಕ್ಕೆ ವಶವಾಯಿತು ಗೊತ್ತಾ? ನಮ್ಮ ನಮ್ಮಲ್ಲೇ ಜಗಳ ಆಗಿದ್ದಕ್ಕೋಸ್ಕರ, ನಮ್ಮ ನಮ್ಮಲ್ಲೇ ಜಗಳ ಆಗಿ 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 ಅದರ ದುರ್ಲಾಭ ಪಡೆದಿದ್ದಾರೋ ಬೇರೆ ದೇಶದವರು. ಕೊನೆಗೆ ಆಗಿದ್ದೇನು? ನಮ್ಮ ಇಡೀ ದೇಶ ದಾಸ್ಯದ ಅಂಚಿಗೆ ಹೋಗಿತ್ತು ಬಿಡು. ಅಂದ್ರೆ ಅಂತಃಕಲಹಗಳು, ನಮ್ಮದೇ ಜನಗಳ ಬಗ್ಗೆ ನಡೀತಕ್ಕಂಥ ಕದನಗಳು ದುಃಖದಲ್ಲಿ ಪರಿವಸಾನವಾಗುತ್ತೆ. ಕೃಷ್ಣ, ನನಗದು ಬೇಡ ಅಂತ ಹೇಳಿದ. ಅಂದ್ರೆ ಭಗವದ್ಗೀತೆಯ ಮಾತನ್ನು ಕೇಳಬೇಕಾದ್ರೆ ಅರ್ಜುನನ ಎತ್ತರ ಎಷ್ಟು ಗೊತ್ತೇನು? ನಮ್ಮ ಜನಗಳಿಗೆ ನಾವೆಂದೂ ದ್ರೋಹವನ್ನು ಮಾಡಬಾರದು, ಶಾಶ್ವತ ಸುಭಾಷಿತ ಇದು. ಅದು ಅರ್ಜುನನ ಕಥೆ ಕೇಳಿದವರಿಗೆ ನಾವು ಅರ್ಥ ಮಾಡ್ಕೋಬೇಕೀಗ. ಅರ್ಜುನನಂತೆ ಯಾರು ಸ್ವಜನ ಹಿತೈಷಿಯಾಗಿ ಬದುಕ್ತಾನೆ ಅವನು ಭಗವದ್ಗೀತೆಯನ್ನು. ನಮ್ಮ ಜನಗಳಿಗೆ ಕೆಲಸ, ನಮ್ಮ ಜನಗಳಿಗೆ ಇದು, ನಮ್ಮ ಜನಕ್ಕೆ ಪ್ರಮೋಷನ್ನು ಅಂತೂ ಅದೇ ತಾನೇ ಮಾಡ್ತಿರೋದು. ಇವತ್ತು ಎಲ್ಲ ಸ್ವಜನ ಹಿತೈಷಿಗಳು ಸೇರ್ಕೊಂಡ್ಬಿಟ್ಟಾಗಾಯ್ತು ಅಂತ ಕೇಳಿದರೆ, ಈ ಸ್ವಜನ ಅಲ್ಲ, ಮತ್ತೆ ಈ ರಕ್ತ ಸಂಬಂಧಿಗಳು ಸ್ವಜನರು ಅಂತಲ್ಲ, ಸ್ವಜನರು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಸ್ವ ಅಂದ್ರೆ ಭಗವಂತ ಅಂತ, ಸ್ವ ಅಂದ್ರೆ ಪರಹ, ಸ್ವಹ ಹರಿಹಿ ಉದ್ದಾಮ ಇತಿ ನಾಮ ಚತುಷ್ಟಯಂ ವಿಷ್ಣೋರ್ ಗುಹ್ಯಂತು ಯೋ ವೇದ ಮುಚ್ಚತೆ ಸರ್ವಪಾತ. ಓ ನಮ್ಮವನು ಬಂದ, ನಮ್ಮವನು ಬಂದ ಅಂತ ಹೇಳ್ತಾರೆ. ನಮ್ಮವನು ಶಬ್ದಕ್ಕೆ ಏನರ್ಥ? ನಮ್ಮ ದೇಶದವನು ಅಂತ ಅರ್ಥ, ನಮ್ಮ ದೇಶದವನು ಅಂತ ಅರ್ಥ, ನಮ್ಮ ಸಂಸ್ಕೃತಿಯವನು ಅಂತ ಅರ್ಥ, ನಮ್ಮ ರಕ್ತ ಸಂಬಂಧಿ ಅಂತ ಅರ್ಥ ಅಲ್ಲ. ಅದೇ ರೀತಿಯಲ್ಲಿ ನಮ್ಮ ಜನ, ನಮ್ಮ ಜನ ಅಂದ್ರೆ ನಮ್ಮದೇ ಆದರ್ಶದ ಜನ, ನಮ್ಮದೇ ಉದಾತ್ತ ಧ್ಯೇಯಗಳ ಜನ ಇರ್ತಾರಲ್ಲ ಅವರು ಸ್ವಜನರು, ಅವರಿಗೆ ನಾವು ದ್ರೋಹವನ್ನು ಮಾಡೋದ್ರಿಂದ ಎಂದೂ ಒಳ್ಳೇದಾಗೋದಿಲ್ಲ. ಅಲ್ಲ ಅರ್ಜುನ, ಆ ವಿಷಯ ಬಿಟ್ಟುಬಿಡು. ಯಾರಿಗೆ ಒಳ್ಳೇದಾಗಿ ಏನ್ ಮಾಡಬೇಕಾಗಿದೆ? ನಿನಗಂತೂ ಜಯ ಸಿಗುತ್ತೋ, ನಿನಗಂತೂ ರಾಜ್ಯ ಸಿಗುತ್ತೋ, ನಿನಗಂತೂ ಸುಖ ಸಿಗುತ್ತೋ, ಮತ್ತೆ ಯೋಚನೆ ಮಾಡ್ತೀಯ? ಅದಕ್ಕೆ ಅರ್ಜುನನ ಮಾತು ಕೇಳಬೇಕು. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ಕಳೆದ ಬಾರಿ ಇಲ್ಲಿವರೆಗೆ ಬಂದಿದ್ದೇವೆ, ಈಗಾಗಲೇ ಇಲ್ಲಿಂದ ವಿಸ್ತಾರವಾಗಿ ಹೇಳಬೇಕಾದ್ದು ದೊಡ್ಡ ಕೆಲಸ. ಈಗ ಅರ್ಜುನ, ನೀನು ವಿಜಯ ಬರೋದಿಲ್ವೆ, ರಾಜ್ಯ ಬರೋದಿಲ್ವೆ, ಸುಖ ಬರೋದಿಲ್ವೆ, ಭೋಗ ಬರೋದಿಲ್ವೆ, ಇನ್ನೇನು ಬೇಕು ನಿನಗೆ? ಇವತ್ತು ಇಷ್ಟು ಹೇಳಿದ್ರೆ ಮನುಷ್ಯ ಇನ್ನೇನು ಬೇಕು ಅಂತ ಕೇಳೋದೇ ಇಲ್ಲ, ಅಷ್ಟೇ ಕೊಟ್ಬಿಟ್ಟಿರ್ತಾನಾಗ್ಲೇ. ಇನ್ನೇನು ಬೇಕ್ರಿ ಇದಕ್ಕೆಲ್ಲ? ಏನಯ್ಯ ಅವನಿಗೆ ಇಷ್ಟು ಕೆಲಸ ಏನು ಬಂತು ನಿನಗೀಗ? ಅವನಿಗೆ ಸಹಾಯ ಮಾಡಿಬಿಟ್ಟೆ ಅಲ್ಲ, ಅರೇ ಲಕ್ಷ ರೂಪಾಯಿ ಲಂಚ ಕೊಟ್ಟವನು ನನಗೆ 50,000 ಲಂಚ ಕೊಟ್ಟುಬಿಟ್ಟ, ಇನ್ನೇನು ಬೇಕಾಗಿ ಅದಕ್ಕಿಂತ? ಹೌದಾ, ಹಾಗಿದ್ರೆ ಓಕೆ ಅಂದ್ರೆ ಇವನು ಹಾಗೆ ಅಂದ್ಬಿಡ್ತಾನೆ. ಹೌದಾ, ವೆರಿ ಗುಡ್ ಅಂದ್ಬಿಡ್ತಾನೆ. ಹೌದು, ಹೇಳೋದಿಲ್ಲ ಕೇಳೋದಿಲ್ಲ ಹಾಗಾಗಿಬಿಟ್ಟಿದೆ. ಅರ್ಜುನನಿಗೆ 10-20 ರೂಪಾಯಿಗಳಲ್ಲ, 10-20 ಲಕ್ಷ ಅಲ್ಲ, 10-20 ಕೋಟಿ ಅಲ್ಲ. ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖ ನಿಜ. ನನಗೆ ವಿಜಯ ಬೇಕಿಲ್ಲ, ನನಗೆ ಸುಖ ಬೇಕಿಲ್ಲ, ನನಗೆ ರಾಜ್ಯ ಬೇಕಿಲ್ಲ. ಎಷ್ಟು ದೊಡ್ಡವನು ಅರ್ಜುನ ಅಂತ ನಮಗೆ ಈಗ ಅರ್ಥ ಆಗುತ್ತೆ. ನಮ್ಮ ಜನ ಅರ್ಥ ಮಾಡಬೇಕಿದನ. ಅರ್ಜುನ ಮಾಡಿದ್ದೇನೆ, ರಾಜ್ಯ ಸುಖಗಳು ನನಗೆ ಬೇಕಿಲ್ಲ, ನನ್ನ ಜನಗಳು ನನಗೆ ಬೇಕು ಅಂತ ಹೇಳಿದ. ನನ್ನ ಜನಗಳು ನನಗೆ ಬೇಕು, ರಾಜ್ಯ ಭೋಗಗಳು ನನಗೆ ಬೇಡ. ಮ್ಯಾಚ್ ಫಿಕ್ಸಿಂಗ್ ಯಾತಕ್ಕೆ ಬಂತು? ಮ್ಯಾಚ್ ಫಿಕ್ಸಿಂಗ್ ದೇಶ ಬಿಟ್ಟು ದುಡ್ಡು ಮಾಡಿಕೊಂಡ್ರೆ ಅಷ್ಟೇ ವ್ಯತ್ಯಾಸ. ದೇಶದ ಹಿತವನ್ನು ಬಲಿಕೊಟ್ಟು ಸ್ವಂತ ಹಿತವನ್ನು ತಂದುಕೊಂಡ್ರಲ್ಲ, ಅದಕ್ಕೆ ಅವರು ತಾವು ಮಣ್ಣು ಮುಕ್ಕಿದ್ರು. ಆಮೇಲೆ ಆಗೇನಾದ್ರೆ 100,000 ರೂಪಾಯಿ ಬಂತು, ಈಗ 100,000 ಜನ ಬೈತಾರೆ. ಎಷ್ಟು ಆಶ್ಚರ್ಯ ನೋಡಿದ್ರ, 100,000 ರೂಪಾಯಿ ತಗೊಂಡ್ರು 100,000 ಜನಗಳ ಬಾಯಿ ಬಂದ ಬಿಸ್ಕೋತಾ ಇದ್ದಾರೆ. ಯಾವುದು ಶ್ರೇಯಸ್ಸು ಯೋಚನೆ ಮಾಡಿ? ಅವತ್ತು ಶ್ರೇಯಸ್ಸು ಅಂತ ತಿಳ್ಕೊಂಡ, ಅದು ಹೋಯ್ತು, ಇವತ್ತು ಮರ್ಯಾದೆ ಪೂರ್ತಿ ಹೊರಟೋಯ್ತು. ಇದನ್ನು ಅರ್ಜುನ ಹೇಳ್ತಾ ಇದ್ದಾನೆ, ನಮ್ಮ ಜನಗಳಿಗೆ ದ್ರೋಹವನ್ನು ಮಾಡಿದರೆ ಎಂದೂ ಒಳ್ಳೇದಾಗೋದಿಲ್ಲ. ಹಣಕಾಸು ಬರುತ್ತಲ್ಲ ಅಂದ್ರೆ ಹಣಕಾಸು ನನಗೆ ಬೇಕಿಲ್ಲ ಅಂತ ಹೇಳಿದ. ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ, ನನಗೆ ವಿಜಯ ಬೇಡ, ರಾಜ್ಯ ಬೇಡ, ಸುಖಗಳು ನನಗೆ ಬೇಕಿಲ್ಲ. ಅರ್ಜುನ ಇಷ್ಟು ಪರಿತ್ಯಾಗವನ್ನು ಮಾಡ್ತಾ ಇದ್ದಾನಲ್ಲ, ನಿಜವಾದರ್ಥ ಸನ್ಯಾಸಕ್ಕಿಂತ ಮೇಲಿದ್ದಾನೆ ಅರ್ಜುನ. ಈಗಾಗಲೇ ಸನ್ಯಾಸಿಗಳಿಗೆ ಮಾತಾಡೋದು ಕಷ್ಟ, ಅದು ದೊಡ್ಡ ಮಾತನ್ನಾಡ್ತಾನೆ. ರಾಜ್ಯ ಬೇಡ, ಭೋಗ ಬೇಡ, ಸುಖ ನನಗೆ ಬೇಕಿಲ್ಲ. ಯಾಕೆ ಬೇಕಿಲ್ಲ ಅಂತ ಮುಂದಿನ ಪ್ರಶ್ನೆ, ಯಾತಕ್ಕೆ ಬೇಕಿಲ್ಲ ಅಂತ ಹೇಳೋ ಮಾತು ನೋಡಿ. ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವ, ರಾಜ್ಯದಿಂದ ಆಗಬೇಕಾದ್ದೇನು ನನಗೆ, ಭೋಗದಿಂದ ಆಗಬೇಕಾದ್ದೇನು, ಬದುಕಿನಿಂದಾದರೂ ಆಗಬೇಕಾದ್ದೇನು. ನಮ್ಮ ಜನ ಇರ್ತಾರೆ ಪಾಪ, ಮನೆಯಲ್ಲಿ ಒಂದು ಸೇರಿರುತ್ತೆ, ಎರಡು ಕಾಲ ಮುರಿದೋಗಿರುತ್ತೆ ಪಾಪ, ಯಾರೋ ಕೇಳ್ತಾರೆ ಇರುತ್ತೆ ಬಿಡಿ, ಯಾತಕಾರ ಬರುತ್ತೆ ಬಿಡಿ ಅಂತ ಹೇಳ್ಬಿಡ್ತಾನೆ. ಬಿಡೋದಿಲ್ಲ, ಯಾತಕಾರ ಬರುತ್ತೆ ಅಂದ್ರೆ ಕಾಲು ಮುರಿದ ಚೇರು ನಮಗೆ ನಿರುಪಯುಕ್ತ ಅಂತ ಅನಿಸೋದಿಲ್ಲ, ಯಾತಕಾರ ಬರುತ್ತೆ ಅಂತ ತಿಳ್ಕೊಂಡಿರುತ್ತೆ. ಇನ್ನೂ ಕೆಲವು ಕೆಲಸಕ್ಕೆ ಬಾರದ ಪದಾರ್ಥಗಳನ್ನ ಇನ್ನೂ ಬರುತ್ತೆ ಅಂತ ತಿಳ್ಕೊಂಡಿರುತ್ತೆ. ಅರ್ಜುನ ರಾಜ್ಯವನ್ನೇ ಕೆಲಸಕ್ಕೆ ಬಾರದು ಅಂತ ಹೇಳ್ತಾರೆ, ಎಷ್ಟು ದೊಡ್ಡ ವ್ಯಕ್ತಿ ಇರಬೇಕು. ಈ ಕಾನ್ಸೆಪ್ಟ್ ಯಾರಿಗಿರುತ್ತಲ್ಲ ಅವರಿಗೆ ಮಾತ್ರ ಭಗವದ್ಗೀತೆ ಓದೋದು ಅರ್ಹತೆ ಬರೋದು. ಯಾರಿಗಿಂತ ವೈರಾಗ್ಯದ ಭಾವನೆ ಇರಬೇಕಲ್ಲ ಅವರಿಗೆ ಅರ್ಥ ಆಗುತ್ತೆ, ನನಗೆ ರಾಜ್ಯ ಬೇಡ, ನನಗೆ ಭೋಗ ಬೇಡ, ನನಗೆ ಜೀವನ ಬೇಡ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ರಾಜ್ಯನೂ ಬೇಡ ಅನ್ನೋ ಜನ ಇರ್ತಾರ ಅಂತ ಕೇಳಿದರೆ ಅವರು ದೊಡ್ಡ ಯೋಗಿಗಳು ಅಂದ್ರೆ ಅವರೇ. ಯಾರ ರಾಜ್ಯ ಭೋಗಗಳನ್ನು ಬೇಡ ಅಂತ ಹೇಳ್ತಾರಲ್ಲ ಅವರಿಗೆ ಭಗವಂತ ಒಲಿತಾನೆ ಅಂತ ಹೇಳಿದ್ದಾರೆ. ಯಾರಿಗೆ ರಾಜ್ಯ ಭೋಗಗಳ ಸುಖವೂ ಬೇಡ ಅಂತ ಭಾವನೆ ಬರುತ್ತಲ್ಲ ಅವರಿಗೆ ಭಗವಂತ ಒಲಿತಾನೆ. ಅದಕ್ಕೆ ಈ ಛಾಂದೋಗ್ಯದೊಳಗೆ ರೈಕ್ವರು ಅನ್ನೋ ಕಥೆ ಬರುತ್ತೆ. ರೈಕ್ವರು ಜಾನಶ್ರುತಿ ಒಬ್ಬ ವ್ಯಕ್ತಿ, ದೊಡ್ಡ ರಾಜ ಅವರು. ರೈಕ್ವರು ಒಬ್ಬ ಅವಧೂತರು. ಒಂದು ಸಲ ಜಾನಶ್ರುತಿ ಚಕ್ರವರ್ತಿಯಾದವನು ಪಾಪ, ತನ್ನ ಮನೆಯ ಉಪ್ಪರಿಗೆಯ ಮೇಲೆ ಆರಾಮವಾಗಿ ಆಕಾಶದ ಹತ್ರ ನೋಡ್ತಾ ಇರ್ತಾನೆ. ಆಗ ಎರಡು ಹಂಸಗಳು ಬರುತ್ತೆ. ಇದು ಚಾಂದೋಗ್ಯದಲ್ಲೂ ಕಥೆ ಬರುತ್ತೆ, ಪದ್ಮಪುರಾಣದಲ್ಲೂ ಕಥೆ ಬರುತ್ತೆ. ಅಲ್ಲಿ ಎರಡು ಹಂಸ ಅಂತ ಅಲ್ಲಿ ಬಂದರೆ ಎರಡು ಹಂಸಗಳ ಸಾಲುಗಳು ಅಂತ ಇಲ್ಲಿ ಬರುತ್ತೆ. ಒಂದು ಮುಂದಿನ ಹಂಸದ ಸಾಲು ಒಂದು, ಹಿಂದಿನ ಹಂಸಗಳ ಸಾಲು ಒಂದು. ಮುಂದಿನ ಹಂಸಗಳು ಈ ಕಡೆಗೆ ಬರದೆ, ಜಾನಶ್ರುತಿಯ ರಾಜ್ಯಕ್ಕೆ ಬರದೆ ಡಿವಿಯೇಷನ್ ತಗೊಂಡು ಹೊರಟುಬಿಟ್ರು ಅಂತ ಕಡೆಗೆ. ಈ ಬೈಪಾಸ್ ಕಾನ್ಸೆಪ್ಟ್ ಇದೆ, ಅದರೊಳಗೆ ಊರಿನ ಅವಾರ್ಡ್ ಮಾಡೋ ಕಾನ್ಸೆಪ್ಟ್ ಇದೆ, ಲೇಟೆಸ್ಟ್ ಕಾನ್ಸೆಪ್ಟ್ ಇದು. ಒಂದು ಬೈಪಾಸ್ ರೋಡ್ ಅಂತ ಮಾಡ್ತಾರಲ್ಲ, ಬೈಪಾಸ್ ಮಾಡಿಬಿಟ್ರು ಅಂತ ಆತನ ಊರನ್ನ. ಆಗ ಇನ್ನೊಂದು ಹಂಸಗಳು ಕೇಳಿದ್ವಿ ಬಂದು, ಅಲ್ಲ ಜಾನಶ್ರುತಿ ಅಂತ ಮಹಾರಾಜ ಆಡ್ತಾ ಇದ್ದಾನೆ, ಭಾರಿ ಪ್ರಸಿದ್ಧನಾದ ಚಕ್ರವರ್ತಿಯವನು, ಭಾರಿ ಧರ್ಮಾತ್ಮ, ಇಂಥ ಒಂದು ರಾಜ್ಯವನ್ನು ಸ್ವಲ್ಪ ನೋಡಿಕೊಡದೆ, ಸ್ವಲ್ಪ ನೋಡಿ ಹೋಗ್ಲಿಕ್ಕೆ ಬರೋದಿಲ್ವೇ ನೀವೀಗ ಅಂದ್ರಂತ. ಇಂಥ ಮಹಾನುಭಾವದ ರಾಜ್ಯ ನೋಡಬಾರದಂತೆ ಹಿಂದಿನ ಹಂಸಗಳು ಕೇಳಿದ್ವಂತೆ. ಮುಂದಿನ ಹಂಸಗಳು ಹೇಳಿದವಂತೆ, ಯಾರಿವನು ಜಾನಶ್ರುತಿನ, ಭಾರಿ ದೊಡ್ಡವನ? ಹೌದು ಹೌದು ಅಂತ ಹೇಳಿದ್ದಾರೆ. ಎಷ್ಟು ದೊಡ್ಡವನು? ಭಾರಿ ದೊಡ್ಡವನ. ಹೌದು ಭಾರಿ ದೊಡ್ಡವನು. ಹಾಗಿದ್ರೆ ರೈಕ್ವರ್ ಇದ್ದಾರಲ್ಲ ಅವರಿಗಿಂತ ದೊಡ್ಡವನ ಅಂತ ಕೇಳಿದ್ರೆ. ಆಗ ಮುಂದೆ ಹಂಸ ಹಾರೋ ಹೋಗ್ತಿದ್ರು, ಹಾರೋ ಹೋಗ್ಬಿಡ್ತಾ ಕಡೆ. ರಾಜನ ಕಿವಿ ಎಲ್ಲ ಮಾತು ಬಿತ್ತು ಪಾಪ. ಎಂಥ ರಾಜ ಅವನು, ಜನಗಳ ಮಾತೇ ನಮ್ಮ ರಾಜನ ಕಿವಿ ಬಿಡೋದಿಲ್ಲ, ಹಂಸಗಳ ಮಾತು ಅವನ ಕಿವಿ ಬಿತ್ತಂತೆ ಪಾಪ. ಒಂದು ಕಾಮೆಂಟ್ ಬಂದಾಗ ಆಯ್ತು. ಈಗ ಏನು ಕಾಮೆಂಟ್ ಇದು? ರೈಕ್ವರ್ನಷ್ಟು ದೊಡ್ಡವನ ಅಂತ ಕೇಳಿಬಿಟ್ಟು ತಕ್ಷಣ ರಾಜ ಎದ್ದ, ತನ್ನ ಮಂತ್ರಿಗಳನ್ನು ಕರೆದ, ಅವರಿಗೆಲ್ಲ ಹೇಳಿದ, ಆ ರೈಕ್ವರ್ ಯಾರು ಕರ್ಕೊಂಡು ಬನ್ನಿ ನೋಡೋಣ ಅಂತ ಹೇಳಿದ. ರೈಕ್ವರ್ ಯಾರು ಹುಡುಕೊಂಡು ಬನ್ನಿ ಅಂದ್ರೆ ಏನ್ ಗೊತ್ತ ಆಶ್ಚರ್ಯ ಅವನಿಗೆ, ಇದು ಎಂಥದ್ದು ಬೈಗಳ ಮಾತಲ್ಲ ಇದು, ರೈಕ್ವರ ಮುಂದೆ ಇವನೇನ ರೈಕ್ವರ್ ಇವನಿಂತ ದೊಡ್ಡವರು ಅಂತ ಹೇಳಿಬಿಟ್ಟ. ರಾಜನೇ ಭಾರಿ ಆಶ್ಚರ್ಯ, ಯಾರಿರ್ಬೇಕು ರೈಕ್ವರ್ ಅವರು, ನನಗಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ರಾಜನೋ ಮಹಾರಾಜನೋ ಯಾರವನು, ನೋಡ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ ಹುಡುಕೊಂಡು ಹೋದ್ರು 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 ಒಂದು ಕಡೆಗೆ ಕಾಶ್ಮೀರ ದೇಶದಲ್ಲಿ ಸಿಗ್ತಾನೆ ಅವನು ಪಾಪ. ಕಾಶ್ಮೀರ ದೇಶದಲ್ಲಿ ಸಿಗ್ತಾನೆ. ಸಿಕ್ಕಾಗ ಆ ಸೂತ ಹೋಗಿ ಸಾರಥಿ ಹುಡುಕೊಂಡು ಒಂದೊಂದು ಗುಂಪು ಜನ ಹೋಗಿದ್ರು ಪಾಪ. ಅವನು ನೋಡ್ತಾನೆ ಎಲ್ಲೂ ಸಿಗಲಿಲ್ಲ ಅಂತ ಅನಿಸ್ತಾನೆ. ವಾಪಸ್ ಹೋಗಬೇಕು ಅಂತ ತಯಾರಾಗ್ತಾನೆ, ವಾಪಸ್ ಹೋಗಬೇಕು ಅಂತೇಳಿ. ಆಗ ಒಂದು ಎತ್ತಿನ ಗಾಡಿ, ಯಾರ್ದೋ ಗಾಡಿ, ಕೆಳಗೊಬ್ಬನು ಕೂತಿರ್ತಾನೆ, ಮೈಯೆಲ್ಲ ಕಜ್ಜಿಗಳವನಿ, ತುರಿಸ್ಕೋತ ಕೂತಿರ್ತಾನೆ, ಅಸಹ್ಯ ಬರಾಗಿರ್ತಾನೆ. ಇನ್ನೇನು ವಾಪಸ್ ಇರಬೇಕು ಅಂತ ನೋಡಿ ಅವನ ಮುಖವನ್ನು ನೋಡ್ತಾನೆ. ನೋಡಿದರೆ ಎಂಥ ತೇಜಸ್ಸಿತ್ತಂತೆ, ಒಂದು ಕ್ಷಣ ಅವನು ಕಣ್ಣು ಮುಚ್ಚಿಕೊಳ್ಳಾಗಾಯ್ತು, ಅಂಥ ತೇಜಸ್ಸು ಮುಖದಲ್ಲಿ ತುಂಬಿಕೊಂಡಿದೆ ಅವನಿಗೆ. ನನಗೆ ಆಶ್ಚರ್ಯ ಆಗೋಯ್ತು, ಸುಲಭ ಗುರುತಿಸಿಬಿಟ್ಟನಂತವನು. ಅವನು ರಾಜ ಹೇಳಿದ್ದ ನನಗಿಂತ ದೊಡ್ಡವನಿದ್ದಾನಂತೆ, ಯಾರು ನೋಡ್ಕೊಂಬನ್ನಿ ಅಂಥೇಳಿ. ರಾಜನ ಮುಖನೂ ನಾನು ನೋಡಿದ್ದೇನೆ, ಇವನ ಮುಖನೂ ನೋಡಿಬಿಟ್ಟಿದ್ದೇನೆ, ನಮ್ಮ ರಾಜನ ಮುಖದ ತೇಜಸ್ಸಿಗಿಂತ ಇವನ ಮುಖದ ತೇಜಸ್ಸು ಜಾಸ್ತಿ ಇದೆ, ಬಹುಶಃ ರೈಕ್ವರ್ ಇವರೇ ಇರಬೇಕು ಅಂತ ತಿಳ್ಕೊಂಡಂತ. ಅವನೆಂತ ಸಾರ್ತಿರಬೇಕು ಯೋಚನೆ ಮಾಡಿ, ಎಷ್ಟು ಬುದ್ಧಿವಂತ ಅವನು. ಹೋಗಿ ನಮಸ್ಕಾರ ಮಾಡೇ ಬಿಡ್ತಾನೆ, ಸ್ವಾಮಿ ರೈಕ್ವರ ತಾವೇ ತಾನೆ ಅಂತ ಕೇಳಿದರಂತೆ. ಅವ್ರು ಹೇಳ್ತಾರೆ ಹೌದು ಅಂತ ಹೇಳಿದರು. ಕಷ್ಟ ಬಂದ್ಬಿಡ್ತಾ ರಾಜ, ರೈಕ್ವರು ಸಿಕ್ಕರು ಅಂತ ಹೇಳ್ತಾರೆ. ರಾಜ ಹೋಗ್ತಾನೆ, ಅಲ್ಲಿಗೆ ಹೋಗಿ ಅವ್ರ ನಮಸ್ಕಾರವನ್ನು ಮಾಡ್ತಾನೆ. ಸ್ವಾಮಿ ದಯವಿಟ್ಟು ತಾವು ಯಾತಕ್ಕೆ ದೊಡ್ಡವರಾಗಿದ್ದೀರಿ ಅಂತ ಕೇಳಿದನಂತೆ ಪಾಪ. ಎಂಥ ಗುಟ್ಟಿ, ಉಳಿದವರ ಕತೆ ಮುಗಿಸಿಬಿಡೋದೇ ಕೆಲಸ, ನಮಗೆ ದೊಡ್ಡವರಿದ್ದಾರೆ ಅಂದ್ರೆ ಅವ್ರ ಕತೆ ಮುಗಿಸಿಬಿಡೋದೆ, ಹಾಗಲ್ಲ. ನಮಸ್ಕಾರ ಮಾಡ್ತಾನೆ, ಗೌರವದಿಂದ ಕೇಳ್ತಾನೆ, ಸ್ವಾಮಿ ತಮ್ಮ ಯಶಸ್ಸಿನ ಗುಟ್ಟೇನು? ನಾನೊಬ್ಬ ಚಕ್ರವರ್ತಿ, ಇಡೀ ಲೋಕಕ್ಕೆ ನಾನು ಯಾರು ಅಂತ ಗೊತ್ತಿದೆ, ಆದರೆ ನಿಮ್ಮ ಹೆಸರೇ ಯಾರು ಕೇಳಿಲ್ಲ, ನನಗಿಂತ ನೀವು ದೊಡ್ಡವರಂತೆ, ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಕೇಳುತ್ತಾರೆ. ತಕ್ಷಣ ಅವರು ಬಾಯಿ ಬಿಟ್ಟಿಲ್ಲ, ಇತೇನ್ ಮಾಡ್ತಾನೆ, ಅವ್ರನ್ನ ಟೆಂಪ್ ಮಾಡಬೇಕು, ಹೇಳ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದೊಂದೇ ಪದಾರ್ಥ ಕೊಡ್ತಾನೆ. ಗೋಲ್ಡ್ ಕೊಡ್ತೇನೆ ತಗೊಳ್ಳಿ, ಆನೆಗಳನ್ನ ಕೊಡ್ತೇನೆ ತಗೊಳ್ಳಿ, ಕನ್ಯರನ್ನು ಕೊಡ್ತೇನೆ ತಗೊಳ್ಳಿ, ನನ್ನ ಮಗಳನ್ನೇ ಕೊಡ್ಬೇಕಾದ್ರೆ ಮದುವೆ ಮಾಡ್ತೇನೆ ತಗೊಳ್ಳಿ, ಸಂಪತ್ತನ್ನು ತಗೊಳ್ಳಿ, ಸುಮ್ಮನೆ ಇರ್ತಾರೆ, ಒಂದೊಂದು ಕೊಡ್ತಾ ಕೊಡ್ತಾ ಹೋಗ್ತಾನೆ. ಕೊನೆಗೆ ಅವರಂದ್ರಂತೆ, ಹಲೋ ಹಾರೇ ಶೂದ್ರ ಅಂತ ಬೈದ್ರಂತವನ, ಹಲೋ ಏನ್ ಮಾಡ್ತಾ ಇದ್ದೀ, ನನಗೀಗ ಪ್ರಲೋಭನೆ ಮಾಡಕ್ ಕೊಟ್ಟಿದ್ಯಾ, ತಗೋ ವಾಪಸ್ ತಗೋದನ್ನೆಲ್ಲ ಅಂತ, ವಾಪಸ್ ತಗೋದನ್ನೆಲ್ಲ ಕೊಡೋನು. ಅವನಿಗೆ ಇನ್ನೊಂದು ಶಾಖ ಆಗೋಯ್ತವೆ, ಇಷ್ಟೆಲ್ಲ ಆಸ್ತಿ ಅಂತಸ್ತು ಕೊಟ್ಟರೆ ಉಪದೇಶ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಕೋಪ ಬಂತಂತವ್ರಿಗೆ, ಇದನ್ನ ಮೊದಲು ವಾಪಸ್ ತಗೋ ಅಂತ ಹೇಳಿದ್ದಾರೆ. ಆಶ್ಚರ್ಯ ಆಗೋಯ್ತು, ಸಾವಿರ ಉಪದೇಶ ನನಗೆ ಬೇಕಾಗಿದೆ, ಉಪದೇಶ ಬೇಕಾದ್ರೆ ಹೇಳ್ತೇನೆ, ಇವೆಲ್ಲ ಮುದಿರ್ಲಕ್ಕೆ ಹೋಗಬೇಡ ಅಂತ ಹೇಳಿಬಿಟ್ರೆ. ನಮ್ಗೀಗ ಯಾತಕ್ಕೆ ಅರ್ಥ ಆಗುತ್ತೆ ಅಂದ್ರೆ, ರಾಜ್ಯಕೋಶಗಳನ್ನು ಯಾವನು ಮೆಟ್ಟಿ ನಿಲ್ತಾನೆ ಅವನು ಜ್ಞಾನಿ ಆಗ್ತಾರೆ ಹೊರತು ಬೇರೆಯವರು ಆಗೋದಿಲ್ಲ. ಹಣಕಾಸುಗಳಿಗೆ ಮನುಷ್ಯ ಬಾಯ್ಬಿಟ್ಟ ಅಂದ್ರೆ ಅವನ ವ್ಯಕ್ತಿತ್ವ ತಕ್ಷಣ ಇಳಿದು ಹೋಗಿಬಿಡುತ್ತೆ. ಭಗವಂತ ಗೀತೆಯನ್ನು ಹೇಳಿದ್ದೆ ಅದನ್ನ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅರ್ಜುನ ಹೇಳ್ತಾನೆ, ರಾಜ್ಯ ಬೇಕಿಲ್ಲ ಕೃಷ್ಣ ನನಗೆ, ಸುಖ ಬೇಕಿಲ್ಲ, ನನಗೆ ಏನೂ ಬೇಕಿಲ್ಲ. ಈ ಮಟ್ಟವನ್ನು ಮುಟ್ಟಿದ್ದಕ್ಕೆ ಆತ ಪೂಜ್ಯನಾಗು. ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ರಾಜ್ಯ ತಗೊಂಡೇನ್ ಮಾಡ್ಲಿ, ಭೋಗ ತಗೊಂಡೇನ್ ಮಾಡ್ಲಿ, ಮತ್ತೆ ಭೋಗಕ್ಕೋಸ್ಕರ ಬದುಕಿದ್ದೇವೆ ನಿಜವಾಗಲು ಅಂತ ಹೇಳಿದ್ರೆ, ಭೋಗ ತಗೊಂಡು ಏನ್ ಮಾಡೋದು ನಾವೀಗ, ರಾಜ್ಯ ತಗೊಂಡು ಏನ್ ಮಾಡೋದು ನಮಗೆ ಆಶ್ಚರ್ಯನೇ ಆಶ್ಚರ್ಯ. ರಾಜ್ಯ ತಗೊಂಡು ಏನ್ ಮಾಡೋದು ಅಂತಾನಲ್ಲ, ಇವನಿಗೆ ಅರ್ಥವೇ ಆಗಿಲ್ವೇ. ಭೋಗ ತಗೊಂಡು ಏನ್ ಮಾಡ್ತಾನೆ ಅರ್ಥವೇ ಆಗಿಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಇದೇನು ಅಲ್ಲ, ನಮಗೆ ಅರ್ಥ ಯಾವಾಗತ್ತೆ ಗೊತ್ತೇನು, ನಾವು ದೇಹವಲ್ಲ, ದೇಹದೊಳಗೆ ಚೇತನ, ನಾವು ಯಾವಾಗಲೂ ಇರಲಿಕ್ಕೆ ಸಾಧ್ಯ ಇಲ್ಲ, ಇವತ್ತಲ್ಲಾಡ ಸಾಯಲೇಬೇಕು, ನಾವು ದೇಹ ಬಿಟ್ಟು ಹೋಗೇ ಹೋಗ್ತೇವೆ. ಹೋಗಬೇಕಾದ್ರೆ ನಾವು ಎಂಥ ಪದಾರ್ಥ ಜೊತೆಗಿರಬೇಕು ಅಂದ್ರೆ, ನಮ್ಮ ಹಿಂದೆ ಯಾವುದು ಬರುತ್ತಲ್ಲ ಅದನ್ನು ಸಂಪಾದನೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ. ಯಾವುದು ಹಿಂದೆ ಬರೋದಿಲ್ಲ ಅಂತ ತಗೊಂಡು ಮಾಡೋದೇನು ಅಂತ ಕೇಳ್ತಾರೆ. ಡೆಲ್ಲಿಗೆ ಹೋಗಿರ್ತಾನೆ, ಯಾರೋ ಬರ್ತಾರೆ, ಸರ್ ಚೀಪ ಕಾರ್ಡ್ ಸಿಗುತ್ತೆ ಕೊಟ್ಬಿಡ್ತೇನೆ ತಗೋತೀರಾ ಅಂತ ಕೇಳ್ತಾರೆ. ಬೆಳಿ ಫ್ಲೈಟ್ ಡೆಲ್ಲಿಗೆ ಹೋದಾನು ಪಾಪ ಇವನು, ಇಲ್ಲ ಯೂನಿವರ್ಸಿಟಿ ವಾಪಸ್ ಬರಬೇಕು, ಚೀಪ ಕಾರ್ಡ್ ಕೊಡ್ತೇನೆ ತಗೊಂಡ್ಬಿಡ್ತೀರಾ 500 ರೂಪಾಯಿ ಕೊಡ್ತೇನೆ ಅಂತ ಕೇಳಿದ್ರೆ, ಮಹಾರಾಯ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ನಾನೇನು ಮಾಡಲಿ ಅಂತ ಹೇಳ್ತಾರೆ. ಒಂದು ಡ್ರಾಫ್ಟ್ ಕೊಡ್ತೇನೆ ತಗೊಂಡ್ಬಿಡ್ತೇನೆ, ಕೊಡೋ ಜೋಲ್ ಹಾಕೊಂಡ್ಬಿಡ್ತೇನೆ, ಡ್ರಾಫ್ಟ್ ಕೊಟ್ಟರೆ ಜೋಲ್ ಹಾಕೊಂಡ್ಬಿಡ್ತಾನೆ, ದುಡ್ಡು ಕೊಟ್ಟರೆ ಜೋಲ್ ಹಾಕೊಂಡ್ಬಿಡ್ತಾನೆ, ಕಾರ್ಡ್ ಕೊಟ್ಟರೆ ಏನ್ ಮಾಡ್ತೀನಿ ವ್ಯಾಪಾರ ಮಾಡ್ತಾ ಕೊಡ್ಬೇಕು ಅವನೀಗ. ನಾನು ಬೇಡ ಮಹಾರಾಯ, ನಾನು ಈ ಊರವನಲ್ಲ, ನಾನು ಬೆಂಗಳೂರಿಗೆ ಹೋಗೋನು ಅಂತ ಹೇಳ್ತಾ. ಈ ಮಾತನ್ನ ಏನ್ ಹೇಳ್ಬೇಕು ಅಂತ ನಾವು ಯಾರು ನಮ್ಮನ್ನು ಕೇಳ್ಬಿಟ್ಟು, ಈ ದೇಶದವರಲ್ಲಪ್ಪ ನಾವೀಗ, ಈ ಲೋಕದವರಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ನಾವಿರ್ಲಕ್ ಬಂದವರಲ್ಲ, ಇಲ್ಲಿ ವಾಪಸ್ ಹೋಗ್ಲಕ್ ಬಂದವರು ನಾವೀಗ, ಅದಕ್ಕೆ ಇವೆಲ್ಲ ನಮಗೆ ಬೇಡ. ಯಾವ್ದು ನಮ್ಮ ಹಿಂದೆ ಬರೋದಿಲ್ಲ ಅದು ಯಾವುದು ಬೇಡ ಅಂತ ಹೇಳ್ಬಿಟ್ಟ. ಯಾವ್ದು ತಗೊಳ್ತಾನ ಅವನು, ಯಾವ್ದು ಜೊತೆ ತರಲಿಕ್ಕೆ ಬರುತ್ತಲ್ಲ ಅದು ಪ್ಲೇನ್ ಅಲ್ಲಿ ಹೋಗಿದ್ರೆ ಪ್ಲೇನ್ ಅಲ್ಲಿ ತರಷ್ಟು ಆಗಬೇಕು, ಟ್ರೇನ್ ಅಲ್ಲಿ ಟ್ರೇನ್ ಅಲ್ಲಿ ತರಷ್ಟು ಆಗಬೇಕು, ಅದಕ್ಕಿಂತ ಜಾಸ್ತಿ ತರಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಹಿಂದೆ ಬರತಕ್ಕಂತ ವಸ್ತು ಅಲ್ಲದೆ ಅಲ್ಲದನ್ನು ತಗೊಳ್ಳಕ್ಕೆ ಬರೋದಿಲ್ಲ. ಕೃಷ್ಣ, ರಾಜ್ಯ ನಮ್ಮ ಹಿಂದೆ ಬರೋದಿಲ್ಲ, ಭೋಗ ನಮ್ಮ ಹಿಂದೆ ಬರೋದಿಲ್ಲ, ಯಾವ ಸುಖ ನಮ್ಮ ಹಿಂದೆ ಬರೋದಿಲ್ಲ. ಅದನ್ನೇ ದಾಸರಾಯರು, ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಡೀ ಶಾಸ್ತ್ರದ ಅರ್ಥವನ್ನೇ ಅರ್ಜುನ ಅನುಭವಿಸಿ ಮಾತಾಡ್ತಾ ಇದ್ದ. ನಮ್ಮ ಹಿಂದೆ ಬಾರದ ಯಾವುದನ್ನೂ ನಾವು ಸಂಪಾದನೆ ಮಾಡಬಾರದು, ನಮ್ಮ ಹಿಂದೆ ಬರುವ ಯಾವುದನ್ನೂ ನಾವು ಬಿಡಬಾರದು. ಇದನ್ನು ಯೋಚನೆ ಮಾಡಿದರೆ ಅಂಥ ಉನ್ನತ ಮಟ್ಟದ ವ್ಯಕ್ತಿಗಳಿಗೆ ಮಾತ್ರ ಭಗವದ್ಗೀತೆಯ ಮರ್ಮ ತಿಳಿಯಲಿಕ್ಕೆ ಸಾಧ್ಯ. ಅಲ್ಲ ಅರ್ಜುನ, ಅದನ್ನೆಲ್ಲ ತಗೊಂಡು ಬೇಡ ಅಂತ ಹೇಳ್ತಾರೆ, ಭೋಗ ಯಾತಕ್ಕೆ ಬೇಡ ಹೇಳು, ರಾಜ್ಯ ಯಾತಕ್ಕೆ ಬೇಡ ಹೇಳು ನಿನಗೀಗ. ಮುಂದಿನ ಅರ್ಜುನನ ಮಾತು, ಪ್ರತಿಯೊಂದು ಮಾತು ಕೃಷ್ಣನ ಮಾತು ಎಷ್ಟು ನಮಗೆ ಶ್ರೇಷ್ಠವೋ ಅಂತ ಕೃಷ್ಣ ಬಾಯ್ಬಿಡ ಮಾತಾಡ್ತಾನಲ್ಲ ಅರ್ಜುನ, ಎಷ್ಟು ಪುಣ್ಯಾತ್ಮ ಅವನು ಹೇಳಿದನಂತೆ ಕೃಷ್ಣ. ರಾಜ್ಯ ಭೋಗ ಸುಖ ನನಗೆ ಬೇಕಾಗ್ತಿತ್ತು ಯಾವಾಗ ಗೊತ್ತೇನು, ಏಷಾಮರ್ಥೇ ಕಾಂಕ್ಷಿತಮ್ನು ರಾಜ್ಯಂ ಭೋಗಾಹ ಸುಖಾನಿಚ ತೈಮೇ ಅವಸ್ಥಿತಾ ಯುದ್ಧೇ ಪ್ರಾಣಾಂಸತ್ವ ಧನಾನಿಚ. ನನಗೆ ರಾಜ್ಯ ಭೋಗ ಯಾವಾಗ ಬೇಕಾಗ್ತಿತ್ತು ಗೊತ್ತಾ, ಒಬ್ರಿ ಕೊಳ್ಳೆಕ್ಕೋಸ್ಕರ ಬೇಕಾಗ್ತಿತ್ತು ನನಗೆ ಇವೆಲ್ಲ ಕೂಡ, ಒಬ್ರಿ ಕೊಳ್ಳೆಕ್ಕೋಸ್ಕರ ನನಗೆ ಬೇಕಾಗ್ತಾ ಇತ್ತು. ಆದರೆ ಈ ಯಾರಿಗೆ ಕೊಳ್ಳಕ್ಕೆ ಬೇಕಾಗ್ತಿತ್ತು ಗೊತ್ತಾ ಅಂತ ಕೇಳುತ್ತಾರೆ ಆಚಾರ್ಯ. ಈ ಯಾರಿಗೆ ಕೊಡಕ್ ಬೇಕಾಗ್ತಿತ್ತು ಗೊತ್ತಾ ಅಂತ ಕೇಳುತ್ತಾರೆ ಆಚಾರ್ಯಾಹ ಪಿತರಹ ಪುತ್ರಾಹ. ಒಬ್ರಿ ಕೊಡ್ಲಕ್ಕೋಸ್ಕರ ನನಗೆ ಬೇಕಾಗ್ತಾ ಇತ್ತು. ಆದರೆ ಈ ಯಾರಿಗೆ ಕೊಡಕ್ ಬೇಕಾಗ್ತಿತ್ತು ಗೊತ್ತಾ ಅಂತ ಕೇಳುತ್ತಾರೆ ಆಚಾರ್ಯಾಹ ಪಿತರಹ. ಈ ಯಾರಿಗೆ ಕೊಡಕ್ ಬೇಕಾಗ್ತಿತ್ತು ಗೊತ್ತಾ ಅಂತ ಕೇಳುತ್ತಾರೆ ಆಚಾರ್ಯಾಹ. ಪಿತರಃ ಪುತ್ರಃ ತಥೈವ ಕ್ಕೋಸ್ಕರ ಬೇಕಾಗ್ತಿತ್ತು ನನಗಿವೆಲ್ಲ ಕೂಡ, ಒಬ್ರಿಗೆ ಕೊಡ್ಲಿಕ್ಕೋಸ್ಕರ ನನಗೆ ಬೇಕಾಗ್ತಾ ಇತ್ತು. ಆದರೆ ಈ ಯಾರಿಗೆ ಕೊಡ್ಲಿಕ್ಕೆ ಬೇಕಾಗ್ತಿತ್ತು ಗೊತ್ತಾ ಅಂತ ಕೇಳುತ್ತಾರೆ. ಆಚಾರ್ಯಾಹ ತರಹ ಬೇಕಾಗ್ತಿತ್ತು ಯಾವಾಗ ಗೊತ್ತೇನು? ಏಷಾಮರ್ಥೇ ಕಾಂಕ್ಷಿತಮ್ನು ರಾಜ್ಯಂ ಭೋಗಾಹ ಸುಖಾನಿಚ ತೈಮೇ ಅವಸ್ಥಿತ ಯುದ್ಧೇ ಪ್ರಾಣಾಂಸತ್ವ ಧನಾನಿಚ. ನನಗೆ ರಾಜ್ಯ ಭೋಗ ಯಾವಾಗ ಬೇಕಾಗ್ತಿತ್ತು ಗೊತ್ತಾ? ಒಬ್ರಿಗೆ ಕೊಡ್ಲಿಕ್ಕೋಸ್ಕರ ಬೇಕಾಗ್ತಿತ್ತು ನನಗಿವೆಲ್ಲ ಕೂಡ.